विश्वेशलिङ्गसम्भूतम् विश्वविद्याविबोधकम् विश्ववन्द्यं सदा वन्दे विश्वाराध्यं जगद्गुरुम्। काशी ज्ञानसिंहासनद ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸಭಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಪ್ರವಚನಕಾರರಾದ ಷಟಸ್ಥಲ ಬ್ರಹ್ಮಿ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಸ್ವಾಮಿ ಶಿವಾನಂದರೇ, ಕಲಾಕಾರರೇ, ಈ ಕೊಟ್ಟೂರೇಶ್ವರ ಕಲ್ಯಾಣ ಮಂಟಪದ ಸಮಸ್ತ ಪದಾಧಿಕಾರಿಗಳೇ, ಅತ್ಯಂತ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಶ್ರೋತೃಗಳಾಗೂ ಆಗಮಿಸಿದ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಶ್ರಾವಣ ಮಾಸದ ತಪೋನುಷ್ಠಾನದ ಜೊತೆಗೆ ದಾರ್ಶನಿಕ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಕೂಡ ನೀವು ಪ್ರತಿದಿನ ಕೇಳ್ತಾ ಬರ್ತಾ ಇದ್ದೀರಿ. ಸಿದ್ಧಾಂತ ಶಿಖಾಮಣಿಯ ಮಹತ್ವವನ್ನು ವರ್ಣನೆ ಮಾಡುತ್ತಾ ಶಿವಯೋಗಿ ಶಿವಾಚಾರ್ಯ ಹೇಳ್ತಾ ಇದ್ದಾರೆ, ಶ್ರೀ ಗೋಪ್ಯ ಚಿಂತಾಮಣಿಂ. ಈ ಶಿಖಾಮಣಿ, ಈ ಸಿದ್ಧಾಂತ ಶಿಖಾಮಣಿ ಇದು ಎಂಥ ಮಣಿ ಅಂದ್ರೆ ಇದು ಗೋಪ್ಯ ಚಿಂತಾಮಣಿಂ ಅಂತ. ಇದು ಒಂದು ಚಿಂತಾಮಣಿ. ನೀವು ಸಾಮಾನ್ಯವಾಗಿ ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಹೆಸರುಗಳನ್ನ ಕೇಳಿದ್ದೀರಿ. ಚಿಂತಿಸಿರುವುದನ್ನ ಅನುಗ್ರಹಿಸುವಂತಹ ಮಣಿಗೆ ಚಿಂತಾಮಣಿ ಅಂತ ಕರೀತಾರೆ. ಹಾಗಾದ್ರೆ ಲೋಕದಲ್ಲಿ ಜನ್ಮ ತಾಳಿದ ಮನುಷ್ಯನಿಗೆ ಏನು ಬೇಕಾಗ್ತದೆ? ಇಹಲೋಕದ ಭೋಗ ಭಾಗ್ಯಗಳು ಬೇಕು ಅನ್ನೋದು ಮೊದಲನೇ ವಿಚಾರ. ಈ ಭೋಗ ಭಾಗ್ಯಗಳನ್ನು ಅನುಭವಿಸಿ ಮನದಲ್ಲಿ ವಿರಕ್ತಿ ಬಂತು ಅಂದ್ರೆ ಮುಕ್ತಿ ಬೇಕು ಅಂತ ಅನಿಸ್ತದೆ. ಈ ಭೋಗ ಹಾಗೂ ಮೋಕ್ಷ ಇವುಗಳನ್ನು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೆ ಬೇರೆ ಏನೂ ಇಲ್ಲೇ ಇಲ್ಲ. ಅದಕ್ಕೆ ಭೋಗವನ್ನು ಹಾಗೂ ಮುಕ್ತಿಯನ್ನು ಎರಡನ್ನೂ ದಯಪಾಲಿಸುವಂತಹ ಗ್ರಂಥ ಇದು ಸಿದ್ಧಾಂತ ಶಿಖಾಮಣಿ ಅಂತ. ನೀವೇನ್ಬಹುದು, ದಾರ್ಶನಿಕ ಗ್ರಂಥದಿಂದ ಭೋಗೈಶ್ವರ್ಯದ ಪ್ರಾಪ್ತಿ ಹೆಂಗಾಗ್ತದ? ಅದಕ್ಕೆ ಇದನ್ನು ಉಪದೇಶ ಮಾಡಿರುವಂಥವರು ಅವರು ಸಾಮಾನ್ಯರಲ್ಲ. ಜಗದ್ಗುರು ರೇಣುಕ ಭಗವತ್ಪಾದರು ಶಿವನ ಗಣರಲ್ಲಿನೇ ಮುಖ್ಯರಾಗಿರುವಂಥವರು. ಐದು ಗಣರಲ್ಲಿ ಇವರು ಕೂಡ ಒಬ್ಬರು. ಅದಕ್ಕೆ ನಾವು ಮೊನ್ನೆ ಒಂದು ದಿವಸ ಅಪ್ಪನೆ ಕೊಡಿಸಿದ್ದೇವೆ. ಯಾರು ಉಪದೇಶ ಮಾಡಿರುವಂತಹ ಗ್ರಂಥ ಇರ್ತಾ ಇದೆ, ಆ ಗ್ರಂಥ ಅಂದ್ರೆ ಕೇವಲ ಕಾಗದಗಳ ಜೋಡಣೆ ಅಲ್ಲ, ಅದು ಗ್ರಂಥ ಅಂದ್ರೆ ಆ ಗ್ರಂಥವನ್ನು ಉಪದೇಶ ಮಾಡಿರುವಂತವರು ಸಾಕ್ಷಾತ್ ಮೂರ್ತಿಮಂತ ಸ್ವರೂಪವೇ ಆ ಗ್ರಂಥ ಅಂತ ತಿಳ್ಕೊ. ಅದಕ್ಕೆ ಯಾರು ಆ ಗ್ರಂಥದಲ್ಲಿ ಅತ್ಯಂತ ಶ್ರದ್ಧೆ ಇಡ್ತಾರೆ, ಅದು ತಿಳಿಲಿ ತಿಳಿಯದೇ ಇರಲಿ, ಅದನ್ನ ಭಕ್ತಿಯಿಂದ ಪಾರಾಯಣ ಮಾಡಿದರೆ ನಾವು ಏನೇನು ಭೋಗ ಭಾಗ್ಯಗಳನ್ನ ಬಯಸ್ತಾ ಇದ್ದೀವಿ ಅವು ಕೂಡ ಅದರಿಂದ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳಿದ್ರೆ ಗುರುತಾಗ್ತದೆ. ಕಾಶಿಯೊಳಗೆ ಒಬ್ಬರು ಬಹಳ ದೊಡ್ಡ ಪಂಡಿತರು, ಮಧುಸೂದನ ಸರಸ್ವತಿ ಅಂತ ತಿಳ್ಕೊಂಡು ಆಗಿ ಹೋಗಿದ್ದಾರೆ. ಅವರು ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನವನ್ನು ಬರೀತಾ ಇದ್ದರು. ಅನೇಕ ಶ್ಲೋಕಗಳ ಮೇಲೆ ಇವ ಅರ್ಥವನ್ನು ಬರೀತಾ ಬರೀತಾ ಒಂದು ಶ್ಲೋಕ ಬರುತ್ತೆ, ಬಹಳ ಮಹತ್ವಪೂರ್ಣವಾದ ಶ್ಲೋಕ ಅದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಯಾರು ದೇವರನ್ನ ಅನನ್ಯವಾಗಿ ಚಿಂತನೆ ಮಾಡ್ತಾರೆ, ಆತನನ್ನ ಭಜಿಸ್ತಾರೆ, ಅವರ ಯೋಗ ಹಾಗೂ ಕ್ಷೇಮವನ್ನು ಭಗವಂತ ನೋಡ್ತಾನೆ, ಅವರಿಗೆ ಅನುಗ್ರಹಿಸ್ತಾನೆ, ಅವರಿಗೆ ತಂದು ಕೊಡತಾ ಇದ್ದಂತ ಮಾತು ಆ ಶ್ಲೋಕದಲ್ಲಿ ಬರ್ತದೆ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಯೋಗಕ್ಷೇಮ ಅಂತ ತಿಳ್ಕೊಂಡು ನೀವು ಶಬ್ದ ಪ್ರಯೋಗ ಮಾಡ್ತೀರಿ ಅಲ್ಲ ಲೋಕದಾಗ. ಯೋಗ ಅಂದ್ರ ಅಪ್ರಾಪ್ತ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಡೋದಕ್ಕೆ ಯೋಗ ಅಂತಾರೆ. ಯಾವುದು ನಮ್ಮಲ್ಲಿ ಇರಂಗಿಲ್ಲ, ಯಾವುದ್ರ ಅಭಿಲಾಷ ನಮಗಿರ್ತದ ಆ ವಸ್ತುವನ್ನು ತಂದು ಕೊಡೋದಕ್ಕೆ ಅದಕ್ಕೆ ಯೋಗ ಅಂತಾರೆ. ಇನ್ನ ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ನಮಗೆ ಪ್ರಾಪ್ತವಾಗಿರುವಂತಹ ಐಶ್ವರ್ಯವನ್ನು ರಕ್ಷಣೆ ಮಾಡ್ಲಿಕ್ಕೂ ನಮಗಾಗೋದಿಲ್ಲ, ಅದನ್ನು ನಾವು ರಕ್ಷಣೆ ಅಪೇಕ್ಷೆ ಪಡ್ತೀವಲ್ಲ, ಆ ರಕ್ಷಣೆ ಮಾಡೋದಕ್ಕೆ ಅದಕ್ಕೆ ಕ್ಷೇಮ ಅಂತ ಕರೀತಾರೆ. ಅದಕ್ಕೆ ಗೀತೆ ಈ ಶ್ಲೋಕವನ್ನು ಅರ್ಥೈಸುವಾಗ ಅವರಂದ್ರು ಯೋಗ ಕ್ಷೇಮಂ ದದಾಮ್ಯಹಂ. ದಾ ಯಚ್ಛ ಅಂದ್ರೆ ಕೊಡು ಅಂತ ಅರ್ಥ. ದೇವರು ಹೇಳ್ತಾನೆ ತಂದು ಕೊಡ್ತೇನೆ ಅಂತ ಹೇಳ್ತಾನ. ತಂದು ಕೊಡೋದು ಹೆಂಗ್ ಸಾಧ್ಯದ? ಯಾರ ಮನೆಗರ ದೇವರು ತಂದು ಕೊಟ್ಟಾನೇನು ಇಲ್ಲಿವರೆಗೆ? ಅದಕ್ಕೆ ಯೋಗಕ್ಷೇಮಂ ದದಾಮ್ಯಹಂ ಅನ್ನೋದು ಸರಿಯಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಐತೆ ಅದರಲ್ಲಿ. ವಹ ಅಂದ್ರೆ ಹೊತ್ತುಕೊಂಡು ತಂದು ಕೊಡುವಂತ ಅರ್ಥ. ಅದಕ್ಕೆ ಇವರೇನು ಬುದ್ಧಿ ಬರೆದು ವಿಚಾರ ಮಾಡ್ತಾರೆ, ಪರಮಾತ್ಮ ಕೊಡಬಹುದು, ಯಾರ ಮುಖಾಂತರ ಕೊಡಬಹುದು, ಯಾರದಾರ ಮನಸ್ಸಿನಲ್ಲಿ ದಯಾಭಾವ ನುಟ್ಟಿಸಿ ತಂದು ಕೊಡಬಹುದು ಹೊರತಾಗಿ ದೇವರೇ ಸ್ವತಃ ವಹಾಮ್ಯಹಂ ಅಂತ ಹೇಳ್ತಾನೆ, ಹೊತ್ತು ತಂದು ಕೊಡ್ತೇನೆ ಅಂತ ಹೇಳ್ತಾನಲ್ಲ, ಇದು ಸರಿಯಲ್ಲ ಅಂತ ತಿಳ್ಕೊಂಡು ವಹಾಮ್ಯಹಂ ಅನ್ನುವ ಶಬ್ದದ ಮೇಲೆ ಒಂದು ಕೆಂಪು ಗೆರೆ ಹಾಕಿದರು. ಅದರ ಕೆಳಗೆ ದದಾಮ್ಯಹಂ ಅಂತ ಬರೆದರು. ಅಷ್ಟು ಸಂಶೋಧನೆ ಮಾಡಿದರು ಅವರು ತಮ್ಮ ಪಾಂಡಿತ್ಯದ ಬಲದಿಂದ. ಅವರು ಪಂಡಿತರಿದ್ರು ಬಹಳಷ್ಟು, ಆದರೆ ದರಿದ್ರತನ ಬಹಳ ಇತ್ತು ಅವರಲ್ಲಿ, ಬಡತನ ಬಹಳ. ದಿವಸ ಏನಾದ್ರೂ ಎಲ್ಲಾರು ಹೋಗಿ ಬೇಡ್ಕೊಂಡು ಬಂದ ಬಳಿಕ ಸಂಸಾರ ಸಾಗಬೇಕು, ಇಲ್ಲ ಅಂದ್ರೆ ಉಪವಾಸನ ಸಾಯ್ಬೇಕು. ಪ್ರಾತಃಕಾಲದಲ್ಲಿ ಆ ವ್ಯಾಖ್ಯಾನ ಬರೆಯುವ ಕಾಲಕ್ಕೆ ಆ ಶ್ಲೋಕದ ಮೇಲೆ ಕೆಂಪು ಗೆರೆ ಹಾಕಿ ಅವರು ಗಂಗಾ ಸ್ನಾನಕ್ಕೆ ಹೋದ್ರು. ಅವರು ಸ್ನಾನ ಮುಗಿಸಿ ಸಂಧ್ಯಾ ವಂದನ ಮಾಡಿ ವಿಶ್ವನಾಥ ಅನ್ನಪೂರ್ಣ ದರ್ಶನ ಮಾಡಿಕೊಂಡು ಬರೋದ್ರೊಳಗಾಗಿ ನಮ್ಮ ಮನೆಯೊಳಗ ಒಂದು ವಿಲಕ್ಷಣವಾಗಿರ್ತಕ್ಕಂತ ಘಟನೆಯಾಗಿತ್ತು. ಒಂದು 8 ವರ್ಷದ ಬಾಲಕ ಒಂದು ಬುಟ್ಟಿಯೊಳಗೆ ಗೋಧಿ ಅಕ್ಕಿ ಬೆಲ್ಲ ಬ್ಯಾಳೆ ಏನವತ್ತು ಸಂಸಾರಕ್ಕೆ ಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚಿನ ಸಾಮಾನು ಹೊತ್ತುಕೊಂಡು ಬಂದು ಆ ಪಂಡಿತರ ಮನೆಗೆ ಬರ್ತಾನೆ. ಆದ್ರೆ ಬರು ಕಾಲಕ್ಕೆ ಹತ್ತುಗೋಂತ ಬರ್ತಾ ಇದ್ದವ. ಅವಾಗ ಮಧುಸೂದನ ಪಂಡಿತರ ಹೆಂಡತಿ ಆ ಮಗುವನ್ನು ಒಳಗೆ ಕರ್ಕೊಂಡು, ಏನಪ್ಪಾ ಇದು, ಯಾರು ನಿನಗೆ ಹೊರಿಸಿ ಕಳಿಸ್ಯಾರೆ, ಮುಂದಿನ ಹೊಡೆದಾರೆ ಯಾರು, ನಿನ್ನ ಗಲ್ಲದ ಮೇಲೆ ಬಾರ ಮೂಡಿದಲ್ಲ ಅಂತ. ನಿಮ್ ಪಂಡಿತರೇ ನನಗೆ ಹೊಡೆದಾರ, ಇದನ್ನ ಹೊರಿಸಿನೂ ಕಳಿಸ್ಯಾರ. ಅವಾಗ ಆಕಿ ಗಂಡನ ಮೇಲೆ ಸ್ವಲ್ಪ ಸಿಟ್ಟಿಗಾದ್ಲು, ಆ ಮಗುವಿನ ತಲೆ ಮೇಗಿನ ಬುಟ್ಟಿ ಇಳಿಸಿಕೊಂಡು ಒಳ ಕರೆದು ಏನಾರು ತಿನ್ನ ಕೊಡಬೇಕಂತ ತಿಳ್ಕೊಂಡು ಬುಟ್ಟಿ ಇಳಿಸಿ ಬರೋದೊಳಗಾಗಿ ಮಗುವೇ ಇರಲಿಲ್ಲ, ಮಗು ಮಾಯವಾಗಿತ್ತು. ಅವಾಗ ಅಕ್ಕಪಕ್ಕದ ಓಣಿಯಲ್ಲಿ ಎಲ್ಲಾ ಕಡೆ ಹುಡುಕಾಡಿದಲ್ಲಿ ಸಿಗಲೇ ಇಲ್ಲ ಅದು. ಅಷ್ಟೊಳಗ ನೀವು ಮಧುಸೂದನ ಸರಸ್ವತಿಯವರು ಬಂದ್ರು. ಬಂದು ಏನ್ ಹುಡುಕಾಡ್ತಾ ಇದೆ, ಎಲ್ಲಿ ಹೋಗಿದ್ದಿ ಹೊರಗ ಅಂತ ಕೇಳಿದ್ರು. ಅಲ್ಲ, ನಿಮಗೆ ದಯಾ ಮಾಯಾ ಅನ್ನೋದು ಐತೆ ಇಲ್ಲ, ಸಣ್ಣ ಹುಡುಗನ ಮೇಲೆ ಹೊರಲಿಕ್ಕೆ ಸಾಧ್ಯವಾಗದಷ್ಟು ಹೊರಿಸಿ ಗಲ್ಲದ ಮೇಲೆ ಮತ್ತೆ ಹೊಡೆದು ನೀವು ಕಳಿಸಿರ ಅಂದ ಬಳಿಕ ಎಷ್ಟು ನಿರ್ದಯ ಇದ್ದೀರಿ ನೀವು ಅಂತ ತಿಳ್ಕೊಂಡಂದಾಗ ಅವ ಅಂದ ನಾ ಯಾರನ್ನು ಕಳಿಸೇ ಇಲ್ಲ. ಅವಾಗ ಘಟನೆಯನ್ನು ನೋಡಿದಾಗ ಅವರಿಗೆ ಅರಿವಾಯ್ತಂತ, ನನ್ನ ಮನೆಗೆ ಬಂದವರಂದ್ರೆ ಭಗವಂತನೇ ಹೊತ್ತುಕೊಂಡು ತಂದು ಕೊಟ್ಟಾನೆ, ಅವನ ಗಲ್ಲದ ಮೇಲೆ ಬಾರ ಮೂಡಿತ್ತಂದ್ರ ಅರ್ಥ ಏನಪ್ಪ ಅಂದ್ರೆ ಆ ಪುಸ್ತಕದ ಮೇಲೆ ಒಂದು ಕೆಂಪು ಗೆರೆಯನ್ನು ಹಾಕಿದ್ನಲ್ಲ ಅದೇ ದೇವರಿಗೆ ಗಲ್ಲದ ಮೇಲೆ ನಾನು ಹೊಡೆದಂಗಾಯಿತು ಅಂತ ಅರ್ಥ ಮಾಡಿಕೊಂಡ್ರು. ಅವಾಗ ಅವರು ವಹಾಮ್ಯಹಂ ಅನ್ನೋದೇ ಬರೋಬರಿ ಅದ ತಂದು ಕೊಟ್ಟಾನ ದೇವರನ್ನು ತಿಳ್ಕೊಂಡು ಅದನ್ನು ತೆಗೆದು ತಾವು ದದಾಮ್ಯಹಂ ಅನ್ನೋದನ್ನು ಬರೆದಲ್ಲ ತೆಗೆದಾಕಿ ವಹಾಮ್ಯ ಅನ್ನೋದೇ ಬರೋಬರಿ ಅಂತ ಹೇಳ್ಕೊಂಡ್ರು. ಹೇಳೋ ತಾತ್ಪರ್ಯ ಏನಂದ್ರೆ ಗ್ರಂಥಗಳನ್ನು ಯಾರು ಹೇಳಿರ್ತಾರೆ ಆ ಗ್ರಂಥದಲ್ಲಿ ಅವರು ಮೂರ್ತಮಂತವಾಗಿ ಇರ್ತಾರಂತಕ್ಕಂಥ ಶ್ರದ್ಧೆ ಒಂದು ವೇಳೆ ನಿಮಗಿದ್ರೆ ಆ ಗ್ರಂಥ ನೀವು ಪಾರಾಯಣ ಮಾಡಿದ್ರೆ ಪೂಜೆ ಮಾಡಿದ್ರೆ ಅದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಭೋಗನು ಪ್ರಾಪ್ತಿ ಆಗ್ತದೆ ಅಷ್ಟೇ ಅಲ್ಲ ಆ ಗ್ರಂಥಸ್ಥವಾಗಿರ್ತಕ್ಕಂಥ ತತ್ವವನ್ನು ತಿಳ್ಕೊಂಡ್ರೆ ನಿಮಗೆ ಮುಕ್ತಿನೂ ಕೂಡ ಸಿಗ್ತದೆ. ಅದಕ್ಕೆ ಶಿವಯೋಗಿ ಶಿವಾಚಾರ್ಯ ಹೇಳಿದ್ರೆ ಸಿದ್ಧಾಂತ ಶಿಖಾಮಣಿ ಹೇಗಿದೆ ಅಂದ್ರೆ ಇದು ಗೋಪ್ಯ ಚಿಂತಾಮಣಿ, ಇದು ಚಿಂತಿತವಾದ ಅರ್ಥವನ್ನು ಕೊಡುವಂತ ಚಿಂತಾಮಣಿಯಾಗಿದೆ. ಅದಕ್ಕೆ ಇದನ್ನು ಬಹಳಷ್ಟು ಗೋಪನೀಯವಾಗಿ ಇದನ್ನ ನಾವು ತಿಳ್ಕೋಬೇಕನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಇಂಥ ಗೋಪ್ಯ ಚಿಂತಾಮಣಿಯಾದ ಸಿದ್ಧಾಂತ ಶಿಖಾಮಣಿಯ ಎರಡನೇ ಸ್ಥಳವಾಗಿರ್ತಕ್ಕಂಥ ಪಿಂಡಜ್ಞಾನ ಸ್ಥಳದ ಬಗ್ಗೆ ನೀವೆಲ್ಲ ನಿನ್ನೆ ಕೇಳಿದಿರಿ. ಶರೀರ ಆತ್ಮಗಳ ವಿವೇಕವನ್ನು ಮಾಡಿಕೊಂಡಿರುವಂತಹ ಸಾಧಕನಿಗೆ ಪಿಂಡಜ್ಞಾನಿ ಅಂತ ಕರೀತಾರೆ. ಅದಕ್ಕೆ ಆತ್ಮನಿರುವಂತಹ ಸ್ಥಾನ ಯಾವುದಂದ್ರೆ ನಿನ್ನೆವೆಲ್ಲ ತಿಳ್ಕೊಂಡಿರಿ, ನಿಮ್ಮ ವಕ್ಷಸ್ಥಲ ನಿಮ್ಮ ಹೃದಯವೇ ಆತ್ಮನಿರುವಂತಹ ಸ್ಥಾನ ಅಂತ. ಯಾಕಂದ್ರೆ ಅಹಂ ಪ್ರತ್ಯೇಕ ವೇದ್ಯವಾಗಿರುವಂತಹದ್ದು ಆತ್ಮ. ಅದಕ್ಕೆ ನೀವು ಯಾವಾಗಲೂ ವ್ಯವಹಾರ ಮಾಡೋ ಕಾಲಕ್ಕ ನಾನು ಅನ್ನುವಂತಹ ಶಬ್ದ ಪ್ರಯೋಗ ಮಾಡೋಕೆ ನಿಮ್ಮ ಹಸ್ತ ಅದು ಎದಿಗೆ ಹೋಗ್ತದೆ. ಒಂದೇ ಮಾತು. ಎರಡನೇ ಮಾತನ್ನು ಎಷ್ಟೋ ಸರಿ ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ ಅನ್ನುವಂತಹ ಶಬ್ದ ಪ್ರಯೋಗ ಮಾಡ್ತೇನೆ. ನಾ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ಅವ ನಿಮ್ ಕೈಯಲ್ಲಿ ಹೋಗ್ತದ, ನಿನ್ ತೆಲಿಗೆ ಬೆನಿ ಹೋಗ್ತದ, ಅವಾಗ ನಿಮ್ ಎದಿಗೆ ಹೋಗ್ತದೆ. ನಾನು ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ಅಂದ್ರೆ ಆತ್ಮವನ್ನು ಮುಟ್ಟಿ ಹೇಳ್ತೇನೆ ಅಂತ ತಿಳ್ಕೊಂಡು ನಿಮ್ಮ ಕೈಯಲ್ಲಿ ಹೋಗ್ತದೆ. ಇನ್ನು ಮೂರನೇದಾಗಿ ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ಇಬ್ಬರು ಮಿತ್ರರು ಬಹಳ ದಿವಸಕ್ಕೆ ಅಕಸ್ಮಾತ್ ಆಗಿ ಭೇಟಿಯಾದ್ರೆ ಅವರೊಬ್ಬರನ್ನೊಬ್ಬರು ಪ್ರೀತಿಸುವಂತ ಪದ್ಧತಿ ಕೆಲವೊಂದು ಪ್ರದೇಶದಲ್ಲಿ ಬೇರೆ ಬೇರೆ ಅದ. ಈ ಕಡೆ ಅದು ಸ್ವಲ್ಪ ಕಡಿಮೆ, ಆ ಕಡೆ ಉತ್ತರ ಭಾರತ ಕಡೆ ಹೋದ ನಿಮಗೆಲ್ಲ ಗುರುತಾಗ್ತದೆ. ಅದಕ್ಕೆ ಇಬ್ಬರು ಗೆಳೆಯರು ಅಕಸ್ಮಾತ್ ಆಗಿ ಭೇಟಿಯಾದ್ರು ಅಂದ್ರೆ ಅವರು ಒಬ್ಬರಿಗೊಬ್ಬರು ಆಲಿಂಗನ ಮಾಡ್ತಾರೆ. ಆಲಿಂಗನ ಮಾಡೋ ಉದ್ದೇಶ ಏನಂದ್ರೆ ಎರಡು ಆತ್ಮಗಳು ನಾವಿಬ್ರು ಒಂದನ್ನೋ ದೃಷ್ಟಿಯೊಳಗೆ ಅದನ್ನು ತೋರಿಸುವ ಸಲುವಾಗಿ ಅದು ಪ್ರೇಮದ ಪ್ರೀತಿಯ ಪರಾಕಾಷ್ಠ. ಅದು ಅದಕ್ಕಿಂತಲೂ ಕೊನೆಯದಾಗಿರ್ತಕ್ಕಂಥ ಮತ್ತೆ ಬೇರೆ ಯಾವುದು ಕೂಡ ಪ್ರೀತಿಯನ್ನು ತೋರಿಸುವಂತಹದ್ದು ಬೇರೆ ಯಾವುದಿಲ್ಲ. ಮೊದಲು ಸಾಮಾನ್ಯವಾಗಿ ಶಿಷ್ಟಾಚಾರದಲ್ಲಿ ನಾವೇನ್ ಮಾಡ್ತೇವೆ, ದೂರಿಂದ ನಮಸ್ಕಾರ ಅಂತ ಹೇಳ್ತೇವೆ. ಇದನ್ನು ಒಂಥರದ ಗೌರವ ಸಲ್ಲಿಸುವಂತಹದ್ದೇ, ಪ್ರೀತಿ ಸಲ್ಲಿಸುವಂತಹದ್ದೇ. ಇನ್ನು ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಮಿತ್ರ ಇದ್ದರೆ ನೀವಿಬ್ರು ಕೈ ಕೈ ಕೊಡ್ತೇವೆ, ಕೈ ಕೈ ಕೂಡಿಸ್ತೇವೆ. ಇನ್ನು ಅದಕ್ಕಿಂತಲೂ ಹೆಚ್ಚು ಅತಿ ಪ್ರೀತಿ ಪಾತ್ರರಾಗಿದ್ದಪ್ಪ ಅಂತ ಹೇಳಿದ್ರೆ ಅದು ಕೈ ಇಲ್ಲ, ನಮಸ್ಕಾರ ಇಲ್ಲ, ಏನಿಲ್ಲ, ಏಕದಂ ಹೋಗಿ ಒಬ್ರು ಆಲಿಂಗಿಸ್ತಾ ಇದ್ದಾರೆ. ಇದರಿಂದ ನಮಗೇನು ಗುರ್ತಕ್ಕದಪ್ಪ ಅಂದ್ರೆ ಆತ್ಮ ಆತ್ಮಗಳು ಒಂದಕ್ಕೊಂದು ಕೂಡುವಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ಕಾಣ್ತಾ ಇದೆ. ಹೀಗೆ ಲೌಕಿಕವಾಗಿ ನಾವು ಅನುಭವ ಮಾಡುವಂತಹ ವ್ಯವಹಾರದಿಂದಲೂ ಕೂಡ ಆತ್ಮ ಅದು ಹೃದಯ ಸ್ಥಾನದಲ್ಲಿ ಇದೆ ಅನ್ನುವಂತಹದ್ದು ನಿಮಗೆಲ್ಲ ಗುರುತಾಗ್ತದೆ. ಈ ಆತ್ಮ ಅನಾತ್ಮಗಳ ವಿವೇಕವನ್ನು ಮಾಡಿದ ನಂತರ ಮೂರನೇ ಸ್ಥಳ ಬರ್ತದೆ, ಅದಕ್ಕೆ ನಾವು ಸಂಸಾರ ಹೇಯ ಸ್ಥಳ ಅಂತ ಕರಿತಾ ಇದ್ದೇವೆ. ಅಂದ್ರೆ ಯಾರಲ್ಲಿ ವಿವೇಕ ಉದಯವಾಗ್ತದ ಅವರಿಗೇನೆ ವೈರಾಗ್ಯ ಬರಲಿಕ್ಕೆ ಸಾಧ್ಯದ. ಯಾರಿಗೆ ವಿವೇಕ ಉದಯವಾಗಿಲ್ಲ ಅಂಥವರಲ್ಲಿ ಅಕಸ್ಮಾತ್ ಆಗಿ ವೈರಾಗ್ಯ ಬಂದ್ರೂ ಕೂಡ ಅದು ಶಾಶ್ವತವಾಗಿ ಉಳಿಯಂಗಿಲ್ಲ. ಅದಕ್ಕೆ ವೈರಾಗ್ಯಕ್ಕೆ ವಿವೇಕವೇ ಮೂಲ ಅನ್ನೋ ಸಲುವಾಗಿ ಪಿಂಡಜ್ಞಾನ ಸ್ಥಳವನ್ನು ಹೇಳಿದ್ದಾರೆ. ಇನ್ನು ಮೂರನೇದಾದ ಸ್ಥಳದಲ್ಲಿ ಈಗಾಗಲೇ ಸ್ವಾಮಿಗಳು ಸಂಸಾರ ಹೇ ಸ್ಥಳವನ್ನು ಪ್ರಾರಂಭ ಮಾಡಿದ್ದಾರೆ. ನಿರಸ್ತ ಹೃತ್ಕಲಂಕಶ್ಯ ನಿತ್ಯ ನಿತ್ಯ ವಿವೇಕಿನ ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನಾ ಬಲಾತ್. ನಮ್ಮ ಅಂತಃಕರಣದೊಳಗೆ ಶುಭ ವಾಸನೆಗಳು ಹೆಚ್ಚಾದು ಬಂದಾಗ ಈ ಆತ್ಮ ಅನಾತ್ಮಗಳ ವಿವೇಕವನ್ನು ಮಾಡಿರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಸಂಸಾರದ ಬಗ್ಗೆ ಹೇಯ ಬುದ್ಧಿ ಪ್ರಾಪ್ತವಾಗ್ತದೆ. ಸಂಸಾರದ ಬಗ್ಗೆ ಹೇಯ ಬುದ್ಧಿ ಬರ್ತದ್ರೆ ಹಂಗಾರೆ ಸಂಸಾರ ಅಂದ್ರೆ ಏನು ಅದು ಮೊದಲು ನಾವು ತಿಳ್ಕೊಂಡು ಅದ್ರ ಯಾವುದು ಹೇಯ ಯಾವುದು ಉಪಾದೇಯ ಅನ್ನುವಂಥ ತಿಳ್ಕೊಳ್ಲಿಕ್ಕೆ ಸಾಧ್ಯ. ಬಹಳಷ್ಟು ಜನರು ಸಂಸಾರ ಅಂದ್ರೆ ಬಹಳ ತಪ್ಪು ತಪ್ಪು ತಿಳ್ಕೊಂತಾರೆ. ಒಬ್ಬ ಹುಡುಗ ಗುರುಗಳ ಹತ್ರ ದಿನಾಲೂ ಬರ್ತಾ ಇದ್ದ ಮಠಕ್ಕೆ, ಮುಂಜಾನೂ ಬರ್ತಿದ್ದ, ಮಧ್ಯಾಹ್ನದಾಗೂ ಬರ್ತಿದ್ದ, ಸಾಯಂಕಾಲಕ್ಕೂ ಬರ್ತಿದ್ದ, ಮೂರು ಸರಿ ಬಂದು ಗುರುದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದ. ಮುಂದೆ ಅವಂದು ಲಗ್ನ ದೊಡ್ಡವಾದ ಬಳಿಕ ಅವಾಗ ಮೂರು ಹೊತ್ತು ಬರ ಒಂದೇ ಹೊತ್ತು ಬರಕ್ ಚಾಲು ಮಾಡಿದವ. ಮುಂಜಾನೆ ಬಂದು ಹೋದ ಅಂದ್ರೆ ಮತ್ ಮರುದಿವಸ ಮುಂಜಾನೆ ಬರ್ತಿದ್ದ, ಮಧ್ಯಾಹ್ನದಾಗ ಸಾಯಂಕಾಲಕ್ಕೆ ಬರ್ತಾ ಇದ್ದ. ಅವಾಗ ಗುರುಗಳು ಕೇಳಿದ್ರು, ಏನಪ್ಪ ದಿನಾಲು ಮೂರು ಹೊತ್ತು ತಪ್ಪಲಾರದ ದರ್ಶನಕ್ಕೆ ಬರ್ತಿದ್ದು, ಈಗೇನಾಯ್ತು ಯಾಕೆ ತಪ್ಪಿಸ್ತಾ ಇದೆ? ಏ ಸಂಸಾರಕ್ಕೊಳ್ಳಾಗ್ ಬಿತ್ತರಿ ನನಗ ಅಂತ ಹೇಳ್ತಾನೆ. ನನಗೆ ಸಂಸಾರಕ್ಕೊಳ್ಳಾಗ್ ಬಿದ್ದದ ಅಂದ್ರ ಅವೇನ್ ತಿಳ್ಕೊಂಡನ ಅಂದ್ರ ಹೆಂಡತಿನ ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟನ. ಮುಂದ ಹಾಗೆ ಅವನು ಜೀವನ ಹೋದಂಗ ಹೋದಂಗೆಲ್ಲ ಮತ್ತೆ ನಾಲ್ಕಾರು ಮಕ್ಕಳಾದವು. ಅವಾಗ ಒಪ್ಪತ್ ಬರ್ತಿದ್ನಲ್ಲ ಅದನ್ನು ಬಂದಾಯ್ತು. ಮುಂದ ವಾರಕ್ಕೊಮ್ಮೆ ಬರಕ್ ಚಾಲು ಮಾಡಿದ ಸೋಮವಾರ ಸೋಮವಾರ. ಅವರಂದ್ರೆ ಏಕಪ್ಪ ದಿನ ಒಂದ್ಸಲ ಬರ್ತಿದ್ದಲ್ಲ ಈಗ ವಾರಕ್ಕೊಮ್ಮೆ ಬರಕತ್ತಲ್ಲ, ಯಾಕ ಏ ನನ್ನ ಸಂಸಾರ ಬೆಳೆದದ್ರಿ ಈಗ ನಾಲ್ಕು ಮಕ್ಕಳಾಗ್ಯಾವ ಅವನ್ನೆಲ್ಲ ಬಿಟ್ಟು ಬರಕ್ ಹೆಂಗಾಗ್ತದ ಅಂದ್ರೆ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಮಕ್ಕಳಂದ್ರೆ ಸಂಸಾರ, ಹೆಂಡತಿ ಅಂದ್ರೆ ಸಂಸಾರ, ಹೊಲ ಅಂದ್ರೆ ಸಂಸಾರ, ಮನಿ ಅಂದ್ರೆ ಸಂಸಾರ, ವ್ಯಾಪಾರ ಅಂದ್ರೆ ಸಂಸಾರ, ಉದ್ಯೋಗ ಅಂದ್ರೆ ಸಂಸಾರ ಅಂತ ಹಿಂಗ್ ನಾವೆಲ್ಲ ತಿಳ್ಕೊಂಡಿವಿ. ಇದನ್ನು ಬಿಡ್ಲಿಕ್ಕೆ ಬರ್ತದೇನಂದ್ರೆ ಇದನ್ನು ಬಿಡ್ಲಿಕ್ಕೆ ಬರಂಗಿಲ್ಲ ಇದು. ಮತ್ತಿದನ್ನು ಬಿಡಾಕ ಅಕಸ್ಮಾತ್ ಯಾರಾದ್ರೂ ಹೇಳಿದ್ರೆ ನೀವು ಬಿಡೋ ಪೈಕಿನ ಬಿಡೋ ಪೈಕಿನೂ ಇಲ್ಲ. ಮತ್ತು ಸಂಸಾರ ತ್ಯಾಗ, ಸಂಸಾರ ಬಿಡಬೇಕು ಬಿಡಬೇಕು ಅಂದ್ರೆ ಹೆಂಡ್ರನ್ನ ಬಿಡಬೇಕು, ಮಕ್ಕಳನ್ನ ಬಿಡಬೇಕು, ಹೊಲ ಬಿಡಬೇಕು, ಮನೆ ಬಿಡಬೇಕು, ವ್ಯಾಪಾರ ಬಿಡಬೇಕು, ಉದ್ಯೋಗ ಬಿಡಬೇಕು ಅಂತ ಅರ್ಥ ಅಲ್ಲ ಅಂತ. ಹಂಗಾರೆ ಸಂಸಾರದ ಅರ್ಥ ಏನು? ಸಂಸಾರಕ್ಕೆ ನಾವು ಬಹಳಷ್ಟು ಜನರು ಏನ್ ತಿಳ್ಕೊತೀವಪ್ಪ ಅಂದ್ರೆ ಇದು ಕಾಣುವಂತ ಏನು ಪ್ರಪಂಚದ ಇದಕ್ಕೆ ನಾವು ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟಿವಿ. ಈ ಕಾಣುವಂತ ಜಗತ್ತೇ ಸಂಸಾರ. ಸಂಸಾರ ಎಲ್ಲದ ಇದೇನು ಕಾಣುತ್ತೆ ಅಲ್ಲ ಸಂಸಾರನದ ಅಂತ ಹೇಳ್ತೇನೆ. ಆದ್ರೆ ಇದು ಕಾಣುವಂತದ್ದು ಇದು ಜಗತ್ತು, ಇದು ಸಂಸಾರ ಅಲ್ಲ. ಜಗತ್ತಿಗೆ ಸಂಸಾರಕ್ಕೆ ಏನು ವ್ಯತ್ಯಾಸದ? ಪರಮಾತ್ಮನಿಂದ ಮಾಡಲ್ಪಟ್ಟಿರುವಂತಹದ್ದು ಜಗತ್ತು, ಜೀವಾತ್ಮನಿಂದ ನಿರ್ಮಿಸಲ್ಪಟ್ಟಿರುವಂತಹದ್ದು ಸಂಸಾರ. ದೇವರು ಮಾಡಿದ್ದು ಜಗತ್ತು, ಆದರೆ ನಾವು ಮಾಡಿಕೊಂಡಿದ್ದು ಸಂಸಾರ. ಅದು ಹೇಗೆ? ಪರಮಾತ್ಮನು ನಿರ್ಮಿಸಿರುವಂತಹ ಜಗತ್ತಿನಲ್ಲಿಯ ಕೆಲವೊಂದು ವಸ್ತುಗಳನ್ನು ನಾವು ತೆಗೆದುಕೊಂಡು ಅದು ನನ್ನದು ಅನ್ನುವಂತ ನಾವೇನು ಭಾವನಾ ಮಾಡ್ತೀವಲ್ಲ, ಆ ಭಾವನಾಕ ನಿಜವಾಗಿ ಸಂಸಾರ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಜಗತ್ತು ಯಾರಿಗೆ ದುಃಖ ಕೊಡಂಗಿಲ್ಲ. ಜಗತ್ತು ಪರಮಾತ್ಮ ಯಾರಿಗಾದರೂ ದುಃಖ ಕೊಡೋ ಸಲುವಾಗಿ ಹುಟ್ಟಿಸೇ ಇಲ್ಲ ಇದನ್ನ. ಆದ್ರೆ ನಮಗೆ ಅನುಕೂಲ ಆದಾಗ ಅದಕ್ಕೆ ನಾವು ಸುಖ ಅಂತೀವಿ, ಅದು ನಮ್ಗೆ ಪ್ರತಿಕೂಲ ಆದ ಅದಕ್ಕೆ ದುಃಖ ಅಂತ ಕರ್ಕೊಂಡ್ಬರ್ತೀವಿ. ಅದು ನಮ್ಮ ನಮ್ಮ ಭಾವನೆಗಳು. ಈಗ ಚಳಿಗಾಲ ಇದ್ದಾಗ ನೀವು ರಗ್ಗು ಕೌದಿ ಮತ್ತೇನೇನು ಚಾದಾರ ಎಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಹೊಚ್ಕೊಂಡು ಮಕ್ಕೊಂತೀರಿ, ಭಯಂಕರ ಥಂಡದಪ್ಪ ಅಂತ ಹೇಳ್ಕೊಂಡು ಬ್ಯಾಸ್ಯಾಗ ಅವನ್ನ ಹೊಚ್ಚಿ ಮಲಗಿಸಿದ್ರ ಒಂದರ ಹೊಚ್ಕೊಂತೀರಣ್ಣ ಅವಾಗ ಎಲ್ಲಾನ ತೆಗೆದೋಗಿತ್ತೆ, ಬರ ಮೇಲೆ ಮಲ್ಕೊಳ್ಲಿಕ್ಕೆ ಇಚ್ಛಾ ಪಡುತ್ತೆ. ಚಳಿಗಾಲದೊಳಗೆ ಕಂಬಳಿ ಕೌದಿ ಇವೆಲ್ಲ ಸುಖ ಅನುಕೂಲ ಅಂತ ತಿಳ್ಕೊಂಡು ಅವನ್ನ ನಾವು ಪ್ರೀತಿಸ್ತೀವಿ. ಬ್ಯಾಸಿಗೆ ಬಂತಂದ್ರೆ ಅವನ್ನ ನಾವು ಕಿತ್ತು ಒಗೆದು ಬಿಡ್ತೀವಿ. ಅಂದ ಬಳಿಕ ಅದು ನಮಗೆ ದುಃಖ ಕೊಡ್ತದ. ಮತ್ತ ಅದು ದುಃಖ ಕೊಡೋದೇನು ಸುಖ ಕೊಡೋದ್ರೆ ಅದು ದುಃಖನು ಕೊಡೋದಲ್ಲ ಸುಖನು ಕೊಡೋದಲ್ಲ. ನೀ ಸುಖ ಅಂತ ತಿಳ್ಕೊಂಡೆ ಅದು ಸುಖ, ಆ ದುಃಖ ಅಂತ ತಿಳ್ಕೊಂಡ್ರೆ ದುಃಖ ಅಂತ. ನಿನಗೆ ಯಾವಾಗ ಅನುಕೂಲ ಆಕ್ಕದ ಅವಾಗ ಅದು ಸುಖ ಆಗ್ತದೆ, ನಿನ್ ಪ್ರತಿಕೂಲ ಆದ್ರೂ ಅದೆಲ್ಲ ದುಃಖನೇ ಆಗ್ತದ. ಅದಕ್ಕೆ ಪ್ರಪಂಚ ಕಾಣುವಂತ ಜಗತ್ತು ಇದು ಸಂಸಾರ ಅಲ್ಲ ಅಂತಾರ. ಈ ಸಂಸಾರದೊಳಗಿನ ಕೆಲವೊಂದು ಪದಾರ್ಥನ ಸಂಗ್ರಹ ಮಾಡಿಕೊಂಡು ಆ ಕೆಲವೇ ವಸ್ತುಗಳ ಮೇಲೆ ನನ್ನದನ್ನುವಂತೇನು ಭಾವನೆ ಮಾಡ್ತೀವಲ್ಲ, ನನ್ನದನ್ನು ಭಾವನಾನೇ ಸಂಸಾರ ಅಂತ, ಮತ್ತೊಂದೇನಿಲ್ಲ. ನಿಮಗೆ ಸಂಸಾರ ಬಿಡ್ರಿ ಅಂದ್ರೆ ಹೊಲ ಬಿಡ್ರಿ, ಮನೆ ಬಿಡ್ರಿ, ಹೆಂಡ್ರ ಬಿಡ್ರಿ, ಮಕ್ಕಳು ಬಿಡ್ರಿ ಅನ್ನಂಗಿಲ್ಲ ಅವರು. ಯಾವುದರ ಮೇಲೆ ನನ್ನದನ್ನುವಂತಹ ಭಾವನಾ ನಾವು ಇಟ್ಟುಕೊಂಡಿವೆ, ಆ ಭಾವನಾ ಅಷ್ಟು ಬಿಟ್ಟು ಏನು ಭಾವನಾ ಮಾಡಬೇಕು ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ. ಇದೆಲ್ಲ ಜಗತ್ ಯಾರ್ದದ? ಈಗ ನೀವೊಂದು ಮನೆ ಕಟ್ತೀರಿ, ಕಲ್ಲೋ ಮಣ್ಣೋ ಸಿಮೆಂಟೋ ಕಬ್ಬನೋ ಏನೋ ಮಾಡಿಕೊಂಡು ಒಂದು ಮನೆ ನೀವು ಕಟ್ತೀರಿ. ಮನೆ ಕಟ್ಟಿದ ಬಳಿಕ ಇದು ಯಾರ್ದಪ್ಪ ಮನೆ ಅಂತ ಕೇಳಿ ನೀವೇನ್ ಹೇಳ್ತೀರಿ? ನಂದು ಮನೆ ಅಂತ ಹೇಳ್ತಾರೆ. ಹೇಳ್ಬೇಕು, ಎಲ್ಲರೂ ಹೇಳಬಾರ್ದಂತಲ್ಲ, ನನ್ನ ಮನೆ ಅಂತ ಹೇಳ್ತಾರೆ. ಮನೆ ನಿಮ್ದಾಯ್ತಾ? ಆ ಮನೆ ಕಟ್ಟಬೇಕಾದ್ರೆ ಏನೇನು ಬೇಕಾದ ನಿಮಗೆ? ನಿಮಗೆ ಕಲ್ಲು ಬೇಕಾಯ್ತು, ಮಣ್ಣು ಬೇಕಾಯ್ತು, ಸಿಮೆಂಟ್ ಬೇಕಾಯ್ತು, ಕಬ್ಬಣ ಬೇಕಾಯ್ತು, ಇದೆಲ್ಲ ಬೇಕಾಯ್ತಲ್ಲ. ಹಂಗಾದ್ರೆ ಕಲ್ಲು ಬೇಕಾಯ್ತಲ್ಲ, ಆ ಕಲ್ಲು ಯಾರ್ದು? ಕಲ್ಲು ಕಟ್ಟ್ರಿ ಅಲ್ಲ ನೀವು, ಕಲ್ಲು ಯಾರ್ದು? ನೀವು ಅನ್ಬೋದು ಆ ಗ್ರನೇಟ್ ಕಂಪನಿಯಿಂದ ತಂದಿವ್ರಿ ಅಂತ. ಆ ಗ್ರನೇಟ್ ಕಂಪನಿಯವರು ಎಲ್ಲಿಂದ ತಂದ್ರೆ ಅದನ್ನ ಕಲ್ಲ? ಏನ್ ಸ್ವಂತ ಮಾಡಿದ್ರೇನ ಅದನ್ನ? ಅವರು ಒಂದು ಹಾದ್ರು ಇಲ್ಲಿ ಕಲ್ಲ ಅಂತ ಗುಡ್ಡದಾಗ ಹೋದ್ರು, ಗುಡ್ಡ ಎಲ್ಲ ಕಡಿದ್ರು, ಅದನ್ನ ಸಾಫ್ ಮಾಡಿದ್ರು, ಅದನ್ನೆಲ್ಲ ತಿಕ್ ಪಾಲಿಶ್ ಮಾಡಿದ್ರು, ನಿಮಗ್ ಕೊಟ್ರು. ಮತ್ತ ಆ ಗುಡ್ಡ ಯಾರು ಮಾಡಿದ್ರೆ? ಆ ಗುಡ್ಡಗಿನ ಕಲ್ಲು ಯಾರು ಮಾಡ್ಯಾರ? ಗುಡ್ಡಗಿನ ಕಲ್ಲು ನೀವು ಯಾರು ಮಾಡ್ರಿ? ಈಗ ನೀವು ಸಿಮೆಂಟ್ ನಿಂದ ಮನೆ ಕಟ್ತೀರಿ, ಸಿಮೆಂಟ್ ತಯಾರು ಮಾಡ್ತಕ್ಕಂಥ ಕಂಪನಿಗಳು ರಗಡಾಗ್ಯಾವ. ಪರಂತ ಆ ಕಂಪನಿಯವರು ಎದರಿಂದ ಸಿಮೆಂಟ್ ತಯಾರು ಮಾಡಿದ್ರಿಂದ ಕಲ್ಲಿಂದ ಸಿಮೆಂಟ್ ಮಾಡ್ಯಾರ ಅವರು. ಮತ್ತೆ ಕಲ್ಲು ಯಾರು ಮಾಡಿದ್ರು? ಮಣ್ಣು ಯಾರು ಮಾಡಿದ್ರು? ನೀರ್ ಯಾರು ಮಾಡಿದ್ರು? ಇವ್ ಮಾಡಿದವ್ರು ಯಾರಾದ್ರೂ ಅದಾರೇನು? ಯಾರು ಇಲ್ಲ. ಅದಕ್ಕೆ ಇದೆಲ್ಲ ಈಶ್ವರನಿಂದ ನಿರ್ಮಿಸಲ್ಪಟ್ಟಿರುವಂತಹದ್ದು. ಅದಕ್ಕೆ ವಿಶಾಲವಾಗಿರ್ತಕ್ಕಂಥ ವಿಶ್ವವನ್ನು ನಿರ್ಮಾಣ ಮಾಡಿರ್ತಕ್ಕಂಥನು ಪರಮಾತ್ಮನಾದ ಕಾರಣಕ್ಕಾಗಿ ಇದು ಯಾರು ನಿರ್ಮಾಣ ಮಾಡ್ಯಾರ ಅದು ಅವ್ರದೇ ಇದು ಹೊರತಾಗಿ ಇದು ನಂಬುದಂತಕ್ಕಂಥ ಭಾವನೆ ನಾವು ಮಾಡ್ಕೊಂತೀವಲ್ಲ, ಇದು ಸುಮ್ಮನೆ ತಪ್ಪು ಭಾವನೆ ಅಂತಾರ. ಈ ಭಾವನೆ ಮಾಡಿಕೊಂಡ್ರೆ ನಮಗೆ ಸುಖ ಆಗ್ತದಂದ್ರೆ ಸುಖ ಅಲ್ಲ, ಮತ್ತೆ ನಮಗೆ ದುಃಖ ಆಗ್ತದ. ಅದಕ್ಕೆ ಈ ಪ್ರಪಂಚದೊಳಗಿದ್ದು ನೀವು ಸುಖವಾಗಿರಬೇಕು ಅನ್ನೋಂಗಿದ್ರ ಇದೆಲ್ಲ ಈಶ್ವರಂದದ ಅನ್ನುವಂತಹ ಭಾವನದೊಳಗೆ ನಿಮಗಿದ್ರೆ ನೀವು ಸಂಸಾರವನ್ನ ತ್ಯಾಗ ಮಾಡಿದಾಗೆ ನನ್ನದನ್ನುವಂತ ಭಾವನಾ ನೀವು ಬಿಟ್ಟಂಗಂತ. ಆದ್ರೆ ಮನುಷ್ಯನ ಸ್ವಭಾವ ಬಹಳ ವಿಚಿತ್ರ ಅದು. ಹೋಗ್ತಾ ಹೋಗ್ತಾ ಏನಾರ ಯಾರದಾರ ಹಿಡ್ಕೊಂಡು ಅದು ನಂದಂತಕ್ಕಂಥ ಭಾವನೆ ಮಾಡ್ತಾನ. ಈಗ ಹೆಂಗ್ ಮಳಿ ಬರಾಕತ್ತದ, ಪ್ರವಚನಕ್ಕೆ ಬಹಳ ಜನರು ಬರ್ತಾ ಇದ್ರು, ಒಬ್ಬ ಮನುಷ್ಯನ ಕೂಡ ಛತ್ರಿ ಹಿಡ್ಕೊಂಡು ಪ್ರವಚನಕ್ಕೆ ಹೊರಟಿದ್ದ. ಅವಾಗ ಎಲ್ಲಿಂದಲೂ ಒಬ್ಬ ಮನುಷ್ಯ ಬಂದ, ತೋಯಿಸಿಕೊಂಡು ಬರ್ತಕ್ಕಂಥದ್ದನ್ನ ಈ ಛತ್ರಿ ಹಿಡ್ಕೊಂಡು ಮನುಷ್ಯ ನೋಡಿದ. ಅವ ಅಂದ, ಈ ಪಾಪ ತೋಯಿಸ್ಕೊತಾನಂತ ತಿಳ್ಕೊಂಡು ಅವನು ಕರೀತಾನೆ, ನೀನು ಪಾಪ ಒಳಗ ಬಾ ಅಂತಂದ. ಛತ್ರಿಯೊಳಗೆ ಅವನು ಕರ್ಕೊಂಡ, ಹಾಗೆ ಮುಂದಕ್ಕಂತ ಹೋಗ್ತಾ ಹೋಗ್ತಾ ಅವ ಏನ್ ಮಾಡಿದ, ಬಂದವ ನಾನೊಂದ್ ಸ್ವಲ್ಪ ಕೈ ಹಚ್ಲೇನ್ರಿ ಛತ್ರಿಗೆ ಅಂತ ಕೇಳಿದ. ಅವನೇನಿಲ್ಲ, ಹಚ್ಚಪ್ಪ, ಯಾಕ ನಾನು ನೀನ್ ಇಬ್ರು ಅದ್ರಾಗ ಬರಕತ್ತಪ್ಪ, ನೀನೊಬ್ಬನ ಹಿಡ್ಕೊಂಡ್ರೆ ಹಂಗೆ ನಾನು ಅಷ್ಟು ಕೈ ಹಚ್ತೀನಿ. ಅವನ್ ಹಚ್ಚಂದ, ಇಬ್ರು ಹಿಡ್ಕೊಂಡು ಮುಂದ್ಕತ ಹೋದ್ರಂತ. ಇನ್ನಷ್ಟು ಮುಂದಕ್ಕೆ ಹೋದ ಕೂಡಲೇ ಮತ್ತೊಬ್ಬ ಬಂದ, ಅವನು ತೋರಿಸ್ಕೊಂಡು ಬರ್ತಾ ಇದ್ದ. ಇವ ಛತ್ರಿ ಮಾಲಕ್ಕಿದ್ದಾನ ಅಂದ, ಬಾರಪ್ಪ ನೀನು ಅಂತ ತಿಳ್ಕೊಂಡು ಕರೆದ ಅವನಿಗೆ. ಅವನು ಬಂದ, ಸ್ವಲ್ಪ ಹೊತ್ತು ಮುಂದಕ್ಕೆ ಹೋದ ಕೂಡಲೇ ಅವ ಕೇಳಿದೆ, ನಾನು ಸ್ವಲ್ಪ ಕೈ ಹಚ್ಚ್ರೇನಿ ಇದಕ್ಕೆ. ಅವರಂದ ಹಚ್ಚಂದ, ಮೂರು ಮಂದಿ ಆ ಛತ್ರಿ ಹಿಡ್ಕೊಂಡು ಹೊರಟು. ಮುಂದೆ ಸ್ವಲ್ಪ ದೂರ ಹೋದ ಕೂಡಲೇ ಒಂದು ಚೌರಸ್ತ ಬರ್ತದೆ, ನಾಲ್ಕು ರಸ್ತೆಗಳದ ಒಂದು ಕೂಟ ಬಂತ. ಅವಾಗ ಇವ ಛತ್ರಿ ಮಾಲಕ ಏನಿದ್ನಲ್ಲ ಇವನಿಗೆ ಸೀದಾ ಹೋಗ್ಬೇಕಾಗಿತ್ತು, ಇನ್ನಿಬ್ರಿದ್ದಲ್ಲ ಒಬ್ಬನಿಗೆ ಈ ಕಡೆ ಹೋಗ್ಬೇಕಾಗಿತ್ತು ಎಡಕ್ ಬಲಕ್ಕ, ಮತ್ತೊಬ್ಬನಿಗೆ ಎಡಕ್ ಹೋಗ್ಬೇಕಾಗಿತ್ತು. ಅವಾಗ ಆ ಕೂಟಕ್ಕೆ ಹೋದ ಕೂಡಲೇ ಎಡಗಡೆ ಏನಿದ್ದಲ್ಲ ಅವ ಈ ಕಡೆ ಜಗಕ್ಕೆ ಅದನ್ನ ಛತ್ರಿನ ಎಡಕ್ಕೆ, ಅವ ಬಲಗಡೆದ ಮನುಷ್ಯ ಅವ ಬಲಕ್ ಜಗ್ಗ ಕತ್ತಿದ. ಇವ ಹುಚ್ಚಾದ ಇವ, ಯಾರು ಛತ್ರಿತ್ತು ಅವ ಹುಚ್ಚಾದ. ಅವಾಗ ಅವ ಕೇಳಿದಂತೆ, ಯಾವ ಜಗ್ತಿರಪ್ಪ ನೀವು? ಇವ ಅಂದ, ಛತ್ರಿ ನಂದದ. ಅವ ಅಂತಾನೆ, ಇದು ಛತ್ರಿ ನಂದದ. ಇಬ್ರು ನಂದ ನಂದ ಅನ್ನುವಾಗ ಯಾರದಿತ್ತು ಅವ ಸುಮ್ಮನೆ ಕೂತ್ಕೊಂಡನ. ಅವನಿಗೆ ನಗು ಬಂತು. ಅವ ಅಂದ, ಎಷ್ಟು ವಿಚಿತ್ರದ ಸಂಸಾರೋಯ ಅತೀವ ವಿಚಿತ್ರ. ಈ ಜಗತ್ತು ಬಹಳ ವಿಚಿತ್ರದ. ಯಾರದ ಹುಚ್ಚ ನಿಂತುಕೊಂಡ, ಯಾರದಿಲ್ಲ ಅವ್ರು ನಂದಂತ ಇಬ್ರು ಜಗಳಾಡಕತ್ತಿರೋರು. ಇವರಿಬ್ರು ಜಗಳಾಡ ನೋಡಿ ಸುಮ್ಮನೆ ಕೈ ಬಿಟ್ಟುಬಿಟ್ಟು ಅವ ಸುಮ್ಮನೆ ಹೋಗ್ಬಿಟ್ಟ. ಖಾಲಿ ಛತ್ರಿ ನೀವು ಏನ್ರ ಮಾಡ್ಕೊಳಪ್ಪ ಅಂತ ಹೇಳಿ ತೋರಿಸುವಂತ ಅಂಗವಾದವ. ಇವ್ರು ಮಾತ್ರ ಜಗಳಾಡಕತ್ತಿದ್ರು. ಈ ಜಗಳ ಇನ್ನೂ ಮುಗುದೇ ಇಲ್ಲ, ಅವ್ರದ್ದು ಇನ್ನೂ ಜಗಳ ಮಾಡಕತ್ತಾರ. ಹಂಗ ಪರಮಾತ್ಮ ಈ ಪ್ರಪಂಚದ ಪದಾರ್ಥಗಳನ್ನ ತಗೊಂಡು ಯಾವಾಗ ಬಂದ, ಅವಾಗ ಒಬ್ಬ ಹಗುರಿಗೊಬ್ಬ ಬಂದ ಜೀವಿಗ. ಅದ್ರ ಸಮೀಪದಕ್ಕೆ ನಾನು ಸ್ವಲ್ಪ ಕೈ ಹಚ್ಚಲೇನೋ ಅಂದ. ಹಚ್ಚಪ್ಪ ಅಂದ. ಎಷ್ಟು ಕೈ ಹಿಡಿದಿದ್ದ ಅದು ನಂದ ಅಂತ ಇವ ಜಗಕತ್ತ. ಮತ್ತೊಬ್ಬ ಅಂದ, ನಂದಂತ ಅವ ಜಗ್ತಾನೆ. ಈ ಪ್ರಪಂಚದೊಳಗೆ ಎಷ್ಟು ಜನರು ನಾವು ನಂದ ನಂದ ಅಂತ ತಿಳ್ಕೊಂಡು ವಸ್ತುವನ್ನು ಹಂಚಿಕೊಳ್ಳಂಗಿಲ್ಲ. ಭೂಮಿ ಹಂಚಿಕೊಂತೀವಿ, ಮನಿ ಹಂಚಿಕೊಂತೀವಿ, ಐಶ್ವರ್ಯಗಳನ್ನು ಹಂಚಿಕೊಂತೀವಿ. ಅದಕ್ಕೆ ಭೂಮ್ಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಾಣ. ಯಾವ ಸಮಯಕ್ಕೆ ಅಣ್ಣ ತಮ್ಮಂದಿರು ಪಾಲಾಗಿ ಭೂಮಿಯನ್ನು ಹಂಚಿಕೊಳ್ತಿರ್ತಾರಲ್ಲ, ಅವಾಗ ಅದು ಭೂಮಿ ನಗ್ತದಂತ. ಭೂಮ್ಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಾಣಂ. ಇದು ನಂದು ನಂದು ಅಂತ ತಿಳ್ಕೊಂಡು ಹಂಚಿಕೊಳ್ಳೋ ಕಾಲಕ್ಕೆ ಅದು ಭೂಮಿ ನಗ್ತದಂತ. ಯಾಕೆ ನಗುತ್ತಂದ್ರೆ ನಿನ್ನಂತವ್ರು ಹಂಚಿಕೊಂಡವ್ರು ಎಷ್ಟೋ ಮಂದಿ ನನ್ನ ಒಳಗ ಹೋಗ್ಯಾರ, ನೀನು ಹಂಚುವಂತಿದ್ದು ನೀನು ಒಳಗ ಹೋಗಿದ್. ಹಂಚಿಕೊಂಡು ಯಾರಾದರೂ ಭೂಮಿಯನ್ನ ಭಾಗ ಮಾಡ್ಯಾರೇನು? ಯಾರಿಗೂ ಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಬಾಳಾದ್ರೂ ನಾವೇನ್ ಮಾಡ್ತೀವಿ ಅಂದ್ರೆ ಒಂದಿಷ್ಟು ಮಣ್ಣು ಕಲ್ಲು ಹಾಕಿ ಒಡ್ಡು ಕಟ್ಕೊಂತೀವಿ ಅಷ್ಟೇ. ಇದು ನಂದು ಅದು ನಿಂದಂತ ತಿಳ್ಕೊಂಡು ನಿಮ್ಮೂರೊಳಗ ಈ ಆಸ್ತಿ ಪಾಸ್ತಿ ರೆಕಾರ್ಡ್ ಮಾಡುವಂತ ಆಫೀಸ್ದೊಳಗೆ ಹೋಗಿ ನೋಡ್ರಿ. ಈ ಸದ್ಯ ನಿಮ್ಮ ಹೆಸರಲ್ಲಿ ಏನು ಹೊಲ ಮನಿ ಇರ್ತಾವ, ಅದು ನೀವು ತೊಳಕ್ಕಿಂತ ಮೊದಲು ಯಾರ ಹೆಸರಲ್ಲಿ ಇತ್ತು ಅದನ್ನು ಕಾಟ್ ಹಾಕಿರ್ತಾರ ಅವ್ರು. ಆಮೇಲೆ ನಿಮ್ಮ ಹೆಸರು ಬರೆದಿರ್ತಾರ. ಅದಕ್ಕೆ ಹಿಂದೆ ಹೋಗ್ರಿ, ಎಲ್ಲ ಹೆಸರು ಕಾಟ್ ಹಾಕೊಂತ ಕಾಟ್ ಹಾಕೊಂತ ಕಾಟ್ ಹಾಕೊಂತ ಒಂದು ಹೆಸರು ಬಂದಿರ್ತಾವ. ಮುಂದೆ ಕೆಲವು ದಿವಸ ನಿಮ್ಮ ಹೆಸರಿಗೇನು ಕಾಟ್ ಬೀಳ್ತದೆ, ಯಾಕೆ ಮತ್ತೆ ಯಾರಾದ್ರು ಬಂದೇ ಬರ್ತಾರಲ್ಲ. ನೀವು ಯಾರಿಗೂ ಮಾರ್ಲಿಲ್ಲ ಅಂದ್ರೆ ಕೂಡ ನಿಮ್ಮ ವಾರಸ್ತಾರೇನಿರ್ತಾರಲ್ಲ ಮಕ್ಕಳು ಮರಿ, ಅವ ಬರ್ತಾ ನಿಮ್ಮ ಹೆಸರು ಕಾಟ್ ಹಾಕಸ್ತಾರ, ತಮ್ಮ ಹೆಸರು ಹಚ್ಚಿಸ್ತಾರ ಅವರು. ಅವನ್ ಹೋಯ್ತ್ರಿ ನನ್ನ ಹೆಸರು ಬೇರೆ ಅಂತಾರ ಅವರು. ಆಮೇಲೆ ಅವ ಸತ್ ಬಳಿಕ ಅವನ ಮಕ್ಕಳು ಬರ್ತಾರ, ಅವನ್ ಕಾಟ್ ಹಾಕಿ ನನ್ನ ಹೆಸರು ಹಚ್ಚಿರಂತಾರ ಅವರು. ಅದು ಬುಕ್ ಎರಡು ದೊಡ್ಡದಾಗತ್ತ ಅಂದ್ರೆ ಎಷ್ಟೋ ಬುಕ್ ಬದಲಿ ಆಗ್ಯಾವ. ಹೊಸ ಹೊಸ ಹೆಸರು ಬರ್ತಾವ, ಹಳೆ ಹಳೆ ಹೆಸರಿಗೆಲ್ಲ ಕಾಟ್ ಹಾಕಂತ ಹೋಗ್ತದೆ. ಅಂದ ಬಳಿಕ ಪ್ರಪಂಚದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಏನ್ ಮಾಡ್ತಾನ ಅಂದ್ರೆ ಈಶ ನಿರ್ಮಿತವಾಗಿರುವಂತಹ ಪ್ರಪಂಚದೊಳಗಿನ ಕೆಲವೊಂದು ವಸ್ತುವನ್ನು ಸಂಗ್ರಹ ಮಾಡಿಕೊಂಡು ಅದಕ್ಕೊಂದು ಲೇಬಲ್ ಹಚ್ತಾನೆ ಇವ ನಂದು ಅಂತ ತಿಳ್ಕೊಂಡು ಲೇಬಲ್ ಹಚ್ತಾನ. ಅದಕ್ಕೆ ಜೀವಾತ್ಮನಿಗೆ ಸಂಸಾರ ಅಂದ್ರೆ ಎರಡದ, ಒಂದು ನಾ ಅನ್ನೋದೊಂದು ಸಂಸಾರದ, ಮತ್ತೊಂದು ನನ್ನದ ಅನ್ನೋದೊಂದು ಸಂಸಾರದ. ಅಹಂ ಮಮೇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಶಂಕರಾಚಾರ್ಯ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ಬಳಿಕ ಮನುಷ್ಯನಿಗೆ ಮೊಟ್ಟ ಮೊದಲು ಯಾರು ಕಲಿಸಲಾರದೆ ಬರುವಂತಹದ್ದು ಒಂದದ, ಆಮೇಲೆ ಕೇಳಿ ಬರುವಂತಹದ್ದು ಮತ್ತೊಂದದ. ನೀವು ಹುಟ್ಟಿದ ಬಳಿಕ ನಿಮಗೆ ಹೆಸರು ಇಡ್ತಾರೆ, ನಿಮ್ಗೆ ಹೆಸರು ಎಷ್ಟದಾವ ಗುರ್ತದೇನು? ನೀವು ಅನ್ಬೋದು ನಮ್ಗೆ ಒಂದೇ ಹೆಸರದ. ನಿಮಗ ಹುಟ್ಟಿದ ಟೈಮಿನ ಪ್ರಕಾರ ಒಂದು ಹೆಸರು ಇರ್ತದೆ, ಅದಕ್ಕೆ ಜನ್ಮನಾಮ ಅಂತ ಕರೀತಾರೆ. ಅದು ಯಾವಾಗಲೂ ಉಪಯೋಗ ಬರಂಗ, ಲಗ್ನ ಮಾಡುವಾಗ, ಕೊಡುವಾಗ, ತೆಗೆದುಕೊಳ್ಳುವಾಗ, ವ್ಯಾಪಾರೋದ್ಯೋಗ ಮಾಡೋ ಕಾಲಕ್ಕೆ ಆ ಹೆಸರನ್ನು ನೋಡಿಕೊಂಡು ಸಲುವಾಗಿ ಗ್ರಹ ಬಲಗಳು ಹೇಗದವನ್ನ ಸಲುವಾಗಿ ಆ ಹೆಸರನ್ನು ಉಪಯೋಗ ಮಾಡ್ಕೊಂತೀವಿ. ಇನ್ನು ವ್ಯವಹಾರಕ್ಕೆ ಬರಲಿ ಅಂತ ತಿಳ್ಕೊಂಡು ಮತ್ತೊಂದು ಹೆಸರು ಇಟ್ಟಿರ್ತಾರೆ ನಿಮಗೆ, ಅದು ವ್ಯವಹಾರ ನಾಮ ಅಂತ, ಅದೊಂದು ಜನ್ಮ ನಾಮ. ಇವೆರಡು ಬಿಟ್ಟರೆ ಇನ್ನೊಂದು ನಾಮ ಅದ ನಿಮ್ಗೆ. ಅದಕ್ಕೆ ಯಾವ್ದಪ್ಪ ಅಂದ್ರೆ ಅಹಂ ನಾನ್ ಅನ್ನೋದು ಒಂದು ನಿಮ್ ಹೆಸರೇ ಅದ. ಇದನ್ನು ಯಾವಾಗಲೂ ಬಳಸ್ತೀರಿ ನೀವು. ಒಮ್ಮೆ ಹೀಗೆ ಬಹಳ ದೊಡ್ಡ ಮಳೆಯಾಗಿ ಅನೇಕ ಹೊಳೆ ಹಳ್ಳಗಳು ತುಂಬಿ ಹರಿತಾ ಇದ್ವು ಅಂತ, ಎಷ್ಟೋ ಬಣಿವೆಗಳು ನದಿಯಲ್ಲಿ ಹೊಳೆಯಲ್ಲಿ ತೇಲಿ ಹೋಗ್ತಾ ಇದ್ದು. ಒಮ್ಮೆ ಒಂದು ನರಿ ಅಕಸ್ಮಾತ್ ಏನೋ ಬಣಿವೆ ಮೇಲೆ ಕೂತ್ಕೊಂಡಿತ್ತದು, ಆ ಹಳ್ಳ ಬಂದು ಆ ಬಣಿವೆ ತೇಲ್ಕೊಂಡು ಹೊಂಟ್ಬಿಡುತ್ತೆ. ಅದಕ್ಕೆ ಜಿಗಿದು ಹೋಗ್ಬೇಕಂದ್ರೆ ಧೈರ್ಯ ಇಲ್ಲ. ಭಯಂಕರ ದೊಡ್ಡ ಮಹಾಪೂರ್ ನೋಡಿದ ಹೆಜರಿ ಆ ಬಣಿವೆ ಮೇಲೆ ಕೂತ್ಕೊಂಡಿತ್ತದು. ಅದು ಹಳ್ಳ ಹೋಗಿ ಹೊಳೆಗೆ ಸೇರಿ ಹಾಗೆ ಬಹಳ ವೇಗವಾಗಿ ಹೋಗುತ್ತಿರುವಾಗ ಆ ನರಿ ಮ್ಯಾಲ್ ಎತ್ಕೊಂಡು ಕೂಗ್ತಾ ಇತ್ತಂತ, ಏನು ಜಗತ್ತು ಪ್ರಳಯ ಆಗ್ತದ, ಜಗತ್ತು ಪ್ರಳಯ ಆಗ್ತದ ಅಂತ ಹೇಳ್ತಿತ್ತದು. ಅವಾಗ ದಂಡಿ ಮೇಲೆ ನಿಂತವ್ರೆಲ್ಲ ಕೇಳ್ತಾರೆ, ಯಾವಾಗ ಪ್ರಳಯ ಆಗ್ತದಪ್ಪ ಅಂತ ಕೇಳ್ತಿದ್ರು ಅವರು. ಅಷ್ಟೊಳಗ ಅದು ಮತ್ತೆ ಮುಂದೆ ಹೋಗೇ ಬಿಡ್ತಿತ್ತು. ಮುಂದಿನವರು ಕೇಳ್ತಾ ಇದ್ರು, ಜಗತ್ ಪ್ರಳಯ ಆಗ್ತದ ಅಂದ್ಕೊಳ್ಳಿ, ಯಾವಾಗ ಪ್ರಳಯ ಆಗ್ತದೆ ಹೇಳೇ ಹೇಳಿ, ನಾವು ಏನು ವ್ಯವಸ್ಥೆ ಮಾಡ್ಕೊಂತ ಅನ್ನೋಳಗ ಮತ್ತೆ ಅದ ನರಿ ಮುಂದೆ ಹೋಗಿಬಿಡ್ತಿತ್ತು. ಎಷ್ಟೋ ಜನರು ಅದ್ರ ದಂಡಿಗೊಂಡ ಓಡ್ತಾ ಓಡ್ತಾ ಹೋದ್ರು. ಇದು ಹೇಳಕ್ ಹತ್ತದ ಪರಂತ ಪಕ್ಕ ಹೇಳವಲ್ದಾಗ್ಯದ ಎಂದನ್ನು ನಮ್ಗೆ ತಿಳಿದಪ್ಪ, ನಾವು ಮುಂದಿನ ವ್ಯವಸ್ಥಾನ ಮಾಡ್ಕೊಂತೀವಿ ಅಂತ ತಿಳ್ಕೊಂಡು ಬಹಳ ಜನರು ಈಸು ಬಲ್ಲವರು ನದಿಯೊಳಗೆ ಈಸು ಬಿದ್ದು ಆ ಬಣವಿ ಮೇಲೆ ಹತ್ತಿ ಆ ನರಿನ ಹಿಡ್ಕೊಂಡು ಹೊರಗೆ ತಗೊಂಬಂದು ಹೊರಗೆ ತಗೊಂಡು ಬಳಿದ ಬಳಿ ಕೇಳಿದ್ರಂತ ಯಾವಾಗ ಪ್ರಳಯ ಆಗ್ತದ ಅದು ಹೇಳ್ತಾ, ಇನ್ನೇನು ಪ್ರಳಯ ಆಗಂಗಿಲ್ಲ ಅಂತ ಹೇಳ್ತಾರೆ. ಇನ್ನೇನು ಪ್ರಳಯ ನೀವು ಯಾರು ಚಿಂತೆನೆ ಮಾಡಬೇಡ್ರಿ. ಅಲ್ಲಿ ಹೋಗಿ ಇಷ್ಟು ತನ ಪ್ರಳಯ ಆಕದ ಪ್ರಳಯ ಆಕ ತಿಳ್ಕೊಂಡು ಕೂಗಿ ಕೂಗಿ ಹೇಳ್ತಾ ಇದ್ದೆ, ನಾವು ಕೇಳ್ಬೇಕಂದ್ ತಕ್ಕೊಂಡು ಬಂದ್ರೆ ಈಗ ಪ್ರಳಯ ಆಗುದಿಲ್ಲ ಅಂತ ಹೇಳ್ತೀಯಲ್ಲ ಅಂತಂದಾಗ ಅದು ಹೇಳ್ತಾ, ನಾನ ಸಾಯ್ತಿದ್ದೆ ಮತ್ತೆ ನನಗೆಲ್ಲ ಪ್ರಳಯನೇ ಹಾಕಿತ್ತದ. ಈಗ ನಾವು ಉಳಿದ ಒಂದ್ ಬಳಿಕ ಇನ್ನೇನು ಪ್ರಳಯ ಆಗುದಿಲ್ಲ ಅಂದ ಬಳಿಕ ನಾ ಇದ್ರೇನೆ ಎಲ್ಲ, ನಾನೇ ಇರ್ಲಿಕ್ಕಂದ್ರೆ ಮತ್ತೆ ಏನಿದ್ದೇನು ಪ್ರಯೋಗ, ಏನು ಪ್ರಯೋಜನ? ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ನಾ ಅನ್ನುವಂತಹದ್ದನ್ನು ಮೊದಲು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ. ಅದ ನಾ ಅನ್ನೋದು ಬಿಡೋದಿಲ್ಲ ಅಂದ ಬಳಿಕ ನನ್ನದನ್ನೋದು ಕೂಡ ಆತ ಬಿಡ್ಲಿಕ್ಕೆ ಸಾಧ್ಯಲ್ಲ. ಅದಕ್ಕೆ ಶಾಸ್ತ್ರ ಏನ್ ಹೇಳ್ತವೆ, ರೇಣುಕರು ಏನ್ ಅಪ್ಪಣೆ ಕೊಡಿಸ್ತಾ ಇದ್ದಾರಪ್ಪ ಅಂದ್ರೆ, ಇದೇ ಸಂಸಾರ, ನಾ ಮತ್ತು ನನ್ನದನ್ನು ಭಾವನೆಗಳೇ ಸಂಸಾರಗಳು. ಮನುಷ್ಯನಿಗೆ ಪ್ರಪಂಚದ ದುಃಖ ಇಲ್ಲ, ನಾ ನನ್ನ ಅನ್ನೋದ್ರಿಂದ ದುಃಖ ಸಿಗ್ತದ. ಈ ದೇಹಕ್ಕೆ ನಾನಂದ ಬಳಿಕ ಈ ದೇಹಕ್ಕೆ ಬರ್ತಕ್ಕಂಥ ರೋಗ ರುಚಿ ಸುಖ ದುಃಖ ಎಲ್ಲ ನಂದನ್ ದುಃಖ ನಾವೆಲ್ಲ ಅದನ್ನು ಅನುಭವಿಸಬೇಕಾಗ್ತದೆ. ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ನನ್ನು ಅಂತ ನಾವು ಭಾವನೆ ಮಾಡಿಕೊಂಡಾಗ ಅದಕ್ಕೇನಾದ್ರೂ ಆದ್ರೂ ಕೂಡ ನಮಗೆ ದುಃಖ ಆಗ್ತದೆ. ಅದಕ್ಕಾಗಿ ಪ್ರಪಂಚದಲ್ಲಿ ದುಃಖ ನಮ್ಮ ಪ್ರಾಪ್ತಿ ಆಗಬೇಕಾದಾಗ ಇವೆರಡೂ ಬಹಳ ಮುಖ್ಯವಾಗಿರುವಂತಹವುಗಳದಾವೆ. ಅದಕ್ಕೆ ನನ್ನದನ್ನುವಂತಹ ಏನ್ ಹೆಸರದಲ್ಲ, ಇದು ಯಾವಾಗಲೂ ಒಂದೇ ಪದಾರ್ಥ ಮೇಲೆ ಇರಂಗಿಲ್ಲ. ಇದನ್ನಾದರೂ ಕೂಡ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ, ಆ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಹಿಂಗೆ ಸ್ಥಳಾಂತರ ಆಗ್ತಾ ಇರ್ತದೆ. ಈಗ ನಿಮ್ಮಲ್ಲಿ 1,000 ರೂಪಾಯಿ ಅದಾವ ಅಂತ ತಿಳ್ಕೊರಿ. ಅವಾಗ ನೀವೇನಂತೀರಿ, ರೂಪಾಯಿ ಯಾರೋಪ್ಪ ಆದ್ರೆ ಇದು ನನ್ನ, ಇದು 1,000 ರೂಪಾಯಿ ನನ್ನ ಅಂತಕ್ಕಂತ ಭಾವನೆ ಇರ್ತದೆ. ಆ 1,000 ರೂಪಾಯಿ ಕೊಟ್ಟು ಒಂದು ಆಕಳ ನೀವು ಖರೀದಿ ಮಾಡಿದ್ರಿ ಅಂತ ತಿಳ್ಕೊ. ಅವಾಗ ಆ ರೂಪಾಯಿ ಮೇಲೆ ನನ್ನ ಒಂದು ಭಾವನೆ ಇರ್ತ ನಿಮ್ಗೆ? ಇಲ್ಲ, ರೂಪಾಯಿ ಮ್ಯಾಗಿನ ನಂದನ್ನು ಭಾವನೆ ಹೋಯ್ತು, ಈಗ ಆಕಳ ಮೇಲೆ ನಂದಂತಕ್ಕಂಥ ಭಾವನೆ ಬರ್ತದೆ. ಆಕಳ ನಂದ ಅಂತೀರ, ರೂಪಾಯಿ ನಂದನ್ನಂಗಿಲ್ಲ. ಆ ರೂಪಾಯಿ ತೆಗೆದುಕೊಂಡು ಹೋಗುವಂತ ಮನುಷ್ಯನ ಅಕಸ್ಮಾತ್ ಯಾರೊಬ್ಬರು ಕಳ್ಳ ಬೆಟ್ಟಾಗ 100,000 ರೂಪಾಯಿ ಕದ್ಕೊಂಡು ಹೋದ ಅನ್ನೋದು ಸುದ್ದಿ ನಿಮಗೆ ಗುರ್ತಾ, ನೀವು ಹೊಳತೀರೇನು? ನೀವು ಹೊಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಅದು ನಂದ ಅಲ್ಲ. ಅಕಸ್ಮಾತ್ ನಿಮ್ಮಲ್ಲಿದ್ದ ಕಳ್ಳತನ ಮಾಡಿಕೊಂಡು ಹೋಗಿದ್ರೆ ನೀವು ಹೊಳತೀರಿ. ಈಗ ನೀವು ತಂದಿರುವಂತಹ ಆಕಳಕ್ಕೆ ಏನಾದ್ರೂ ಆದ್ರೆ ಅವಾಗ ನೀವು ಹೊಳತೀರಿ, ಇಲ್ಲ ನೀವು ಒಳಕ್ ಸಾಧ್ಯಿಲ್ಲ. ಅದಕ್ಕೆ ನಮಗೆ ಸಂಸಾರ ದುಃಖ ಕೊಡುತ್ತಂದ್ರೆ ಯಾವ್ದು ದುಃಖ ಕೊಡುತ್ತದೆ? ಯಾವುದರ ಮೇಲೆ ನಾವು ನಂದಂತಕ್ಕಂಥ ಅಭಿಮಾನ ಮಾಡಿಕೊಳ್ತಾ ಇದ್ದೇವೆ ಅದೇ ಸಂಸಾರ, ಅದೇ ನಮಗೆ ದುಃಖ ಕೊಡುತ್ತದೆ. ಅದಕ್ಕಾಗಿ ಅನೇಕ ಶರಣರು ಸಂಸಾರದ ಬಗ್ಗೆ ಹೇಳಿದ್ದಾರೆ. ಕೆಲವರು ಸಂಸಾರ ಅಂದ್ರೆ ಏನಪ್ಪ ಅಂದ್ರೆ ಅದು ಗಾಳಿಗಿಟ್ಟ ದೀಪ ಅಂತಂತಾರೆ. ಸಂಸಾರ ಅಂದ್ರೆ ಏನು ಅನ್ನೋದು ಹೇಳಿಲ್ಲ ಅವರು, ಸಂಸಾರ ಅಂದ್ರೆ ಹೆಂಗ ಅನ್ನೋದು ಹೇಳ್ತಾರ ಅವ್ರು ಅಷ್ಟೇ. ಸಂಸಾರ ಅಂದ್ರೆ ಹೆಣ ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಸಂಸಾರ ಅಂದ್ರೆ ಸಾಗರ ಅಂತಾರೆ. ಸಂಸಾರ ಅಂದ್ರೆ ಒಬ್ಬ ರಾಕ್ಷಸಿ ಅಂತಾರೆ. ಸಂಸಾರ ಅಂದ್ರೆ ಒಂದು ವಿಷ ವೃಕ್ಷ ಅಂತ ಶಬ್ದ ಪ್ರಯೋಗ ಮಾಡ್ಯಾರೆ. ಇವೆಲ್ಲ ಹೇಳೋ ಉದ್ದೇಶ ಏನು ಅಂತಂದ್ರೆ ಇವೆಲ್ಲ ನಮಗೆ ದುಃಖ ಕೊಡುವಂತಹದ್ದೇ ಅನ್ನೋದೇ ಅವರು ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಅದಕ್ಕೆ ಸಂಸಾರವನ್ನು ತ್ಯಾಗ ಮಾಡು, ಸಂಸಾರದಲ್ಲಿ ಹೇಯ ಬುದ್ಧಿ ಮಾಡುವಂತಂದಾಗ ಏನು ಹೇಯ ಮಾಡಬೇಕಂದ್ರೆ ಕಾಣುವಂತಹ ಪ್ರಪಂಚವನ್ನು ಬಿಟ್ಟು ಹೋಗು, ಇದನ್ನು ಕೆಡಿಸುವಂತ ಅರ್ಥ ಅಲ್ಲ. ಅದಕ್ಕೆ ಇದನ್ನು ಕೆಡಿಸಲಿಕ್ಕೆ, ಇದನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಕಸ್ಮಾತ್ ನಿಮಗೇನೋ ಮನಸ್ಸಿನ ವೈರಾಗ್ಯ ಬಂತಪ್ಪ ಅಂದ್ರೆ, ಮನಿ ಮೇಲೆ ವೈರಾಗ್ಯ ಬಂದ್ರೆ, ಹೊಲದ ಮೇಲೆ ವೈರಾಗ್ಯ ಬಂದ್ರೆ, ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಂಡ್ರ ಮಕ್ಕಳ ಮೇಲೆ ವೈರಾಗ್ಯ ಬಂದ್ರಪ್ಪ ಅಂದ್ರೆ, ಅವ್ರನ್ನೇನಾರ ಮಾಡಿ ಕೊಂದಾಕಿ ಸುಡ್ತೀನಿ ಅಂತಂದ್ರೆ ಅದಕ್ಕೆ ಅಧಿಕಾರ ಇಲ್ಲ ಅಂತಾರ. ನೀ ಏನು ಮಾಡಬೇಕಾಗಿದೆಪ್ಪ ಅಂದ್ರೆ ಸಂಸಾರದಲ್ಲಿ ಬಂದ ಬಳಿಕ ಯಾರ ಜೊತೆಗೆ ಏನಿರಬೇಕು ಅಷ್ಟು ಇರಬೇಕಾಗಿದೆ ಅಷ್ಟೇ. ಪರಂತು ಅವುಗಳು ನಂದಂತಕ್ಕಂಥ ಭಾವನಾ ಮಾಡಿಕೊಂಡು ಅವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲಿಗೂ ಬರೋದಿಲ್ಲ ಅಂತ. ಒಬ್ಬ ಹಳ್ಳಿ ಮನುಷ್ಯ ಎಂದು ಹೋಟೆಲ್ಗೆ ಹೋಗದ, ಹೋಟೆಲ್ ಅಂದ್ರೆ ಗುರ್ತಿಲ್ಲ ಅವನಿಗೆ. ಅಕಸ್ಮಾತ್ ಪಟ್ಟಣದಲ್ಲಿ ಬಂದ ಬಳಿಕ ಅವನು ಹೋಟೆಲ್ನಲ್ಲಿ ತಿಂಡಿ ತಿನಿಸು ಬಾಳ ಇರ್ತಂತಕ್ಕಂಥ ಕೇಳಿದ. ಅದಕ್ಕೆ ಹಂಗ ನೋಡ್ಯಾರ ನೋಡ್ನು ಹೋಟೆಲ್ದಾಗ ಅಂತ ತಿಳ್ಕೊಂಡು ಹೋದ್ನಂತ. ಬಹಳಷ್ಟು ಪದಾರ್ಥಗಳು ಮಾ ಇಟ್ಟಿದ್ರಲ್ಲಿ ಅವ ನೋಡಿದ, ಒಂದೊಂದು ಪದಾರ್ಥ ಎಲ್ಲ ನೋಡಿದ. ಟೇಬಲ್ ಮೇಲೆ ಹೋಗಿ ಕೂತ್ಕೊಂಡ. ಅವಾಗ ಒಬ್ಬ ಮನುಷ್ಯ ಬಂದು ಕೇಳಿದ, ನಿಮಗೇನ್ ಬೇಕು? ಅವಂದ, ಉಪ್ಪಿಟ್ಟು ಅದಲ್ಲ, ಉಪ್ಪಿಟ್ಟು ಹೆಂಗ? ಅವ ಅಂದ, 1 ರೂಪಾಯಿಗೊಂದು ಪ್ಲೇಟ್, ಹಂಗಾರ ಒಂದು ಪ್ಲೇಟ್ ತಗೊಂಡ್ ಬಾ ಅಂತ. ಅವೊಂದು ಪ್ಲೇಟು ಉಪ್ಪಿಟ್ಟು ಮತ್ತೊಂದೆರಡು ಚಮಚೆ ತಿನ್ನಕ್ ತಂದಿಟ್ಟ. ಆಮೇಲೆ ಮತ್ತ ಕಡೆ ಇಡ್ಲಿ ಪಡ್ಲಿ ಕಂಡು, ಅವು ಹೆಂಗ? ಅವು 2 ರೂಪಾಯಿ ಪ್ಲೇಟ್, ಹಂಗಾರ ಅವೊಂದು ಪ್ಲೇಟ್ ತಗೊಂಡ್ ಬಾ ಅಂತ. ಹಿಂಗ ಏನೇನು ಕಾಣ್ತಾ ಇದ್ದ, ಗುಲಾಬ್ ಜಾಮೂನು ಅವು ಇವು ಎಲ್ಲ ಪದಾರ್ಥಗಳನ್ನ ಒಂದೊಂದು ಪ್ಲೇಟ್ ತರಿಸಿಕೊಂಡ. ಆಮೇಲೆ ಮೇಲೆ ಕಾಫಿನು ಕುಡ್ದ, ಚಹಾನು ಕುಡ್ದ, ಹಾಲುನು ಕುಡ್ದ, ಏನೋ ತಿಂದ್ಬಿಡ್ನು ಒಮ್ಮೆ ಅಂತ ತಿಳ್ಕೊಂಡು ಎಲ್ಲಾ ತಿಂದ. ಟೇಬಲ್ ತುಂಬಾ ಪಾತ್ರೆನೇ ಪಾತ್ರೆ ಅದು. ಎಲ್ಲಾ ತಿಂದ ಬಳಿಕ ಏನ್ ಮಾಡಿದ ಅಪ್ಪ, ಹಳ್ಳಿ ಮನುಷ್ಯ ಒಂದ್ ದೊಡ್ಡ ಚೀಲ ತಂದ ಬಗಲಿಗೆ ಹಾಕೊಂಡು, ಆ ಪ್ಲೇಟು ಚಮಚೆ ಗ್ಲಾಸು ತಂಬಿಗಿ ವಾಟ್ ಎಲ್ಲಾನು ಅದ್ರಾಗ ಹಾಕಿಬಿಟ್ಟ. ಅವ ಸಪ್ಲೈ ಮಾಡೋ ಮನುಷ್ಯ ಬಂದು ನೋಡ್ತಾನ, ನಾನಂತೂ ಪ್ಲೇಟ ತೆಗೆದಿಲ್ಲ, ಪ್ಲೇಟ್ ಎಲ್ಲ ಗಾಯವಾದವಲ್ಲ, ಎಲ್ಲಿ ಹೋದು ಇವು? ಅವ ಬಿಲ್ ಕೊಡ್ಲಿಕ್ಕೆ ಹೋಗಿದ್ದ, ಅಷ್ಟೊಳಗೆ ಎದ್ದು ಹೆಗಲ ಮೇಲೆ ಹಾಕೊಂಡು ಇಷ್ಟುದ್ದ ಜೋತ್ ಬಿದ್ದ ಬಹಳಷ್ಟು ಸಾಮಾನುಗಳು. ಅವಾಗ ಆಳ ಮನುಷ್ಯ ಓಡ್ತಾ ಓಡ್ತಾ ಬಂದ, ಓಡ್ತಾ ಬಂದು ಅವನು ಹೆಗಲೆ ಹಾಕಿದ ಚೀಲ ಕಸ್ಕೊಳಕತ್ತಿದ್ದ. ಅವ ಅಂದೇ, ಇದನ್ನ ಯಾಕೆ ಮುಟ್ತೀಯೋ ನೀನಂದು, ಇದು ಯಾಕೆ ಮುಟ್ತಿ? ನಮ್ಮೆಲ್ಲ ಪ್ಲೇಟು ಚಮಚೆ ಗ್ಲಾಸ್ ಎಲ್ಲ ಒಳ ಹಾಕೊಂಡು ಹೊಂಟ್ರಿ ಅಲ್ಲ. ಹೌದು, ನಮ್ಮ ಹೂವಂದವ. ನಾ ನಿಮಗೆ ಎಲ್ಲದಕ್ಕೂ ಬೆಲೆ ಕೇಳಿನಿಲ್ಲ. ಉಪ್ಪಿಟ್ಟು ಹ್ಯಾಂಗ ಅಂದ್ಕೊಳ್ಳೆ, 1 ರೂಪಾಯಿಗೊಂದು ಪ್ಲೇಟ್ ಅಂದೆ. ಮತ್ತ ಉಪ್ಪಿಟ್ಟು ಪ್ಲೇಟು ಚಮಚೆ ಎಲ್ಲಾರಿಗೂ 1 ರೂಪಾಯಿನೆ. ಇಡ್ಲಿಗೆ 2 ರೂಪಾಯಿ ಅಂದೆ. ಇಡ್ಲಿ ಇಡ್ಲಿ ತಿನ್ನೋ ಪ್ಲೇಟು ಅದ್ರ ಚಮಚ ಅವೆಲ್ಲಾನು 2 ರೂಪಾಯಿಕ. ಮತ್ತೆ ಚಾ ಅಂದ್ರೆ ಚಾ ಗ್ಲಾಸು. ಅವಾಗ ಅವ ಹೇಳ್ದ, ಬೌದ್ಧಕ್ ನೀವು ಹೊಸದಾಗಿ ಬಂದಂಗ ಕಾಣ್ತೀರಿ, ಹೋಟೆಲ್ದಾಗ ಎಂದು ಹೋದಂಗ ಕಾಣಂಗಿಲ್ಲ. 1 ಪ್ಲೇಟ್ ಉಪ್ಪಿಟ್ಟಿನ ಬೆಲೆ 1 ರೂಪಾಯಿ ಅಂದ್ರೆ ಬರೀ ಉಪ್ಪಿಟ್ಟಿಗಷ್ಟೇ 1 ರೂಪಾಯಿ. ಪ್ಲೇಟು ಚಮಚ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕೆ, ಅವನ್ ತಗೊಂಡು ಹೋಗಕ್ ಬರಂಗಿಲ್ಲ. 1 ರೂಪಾಯಿ ಗ್ಲಾಸ್ ಚಹಾ ಅಂದ್ರೆ ಚಹಾ ಕುಡಿದು ಗ್ಲಾಸ್ ಇಲ್ಲೇ ಬಿಡಬೇಕು, ಚಹಾನು ಅದು ಗ್ಲಾಸನ್ನು ಒಯ್ಯಾಕ ಬರಂಗಿಲ್ಲ. ಅವಂದ ಒಯ್ಯಾಕ ಯಾಕೆ ಬರಂಗಿಲ್ಲ ಅಂದ್ರೆ ಅದು ಹಂಗ ನೇಮ್ ಅದ, ನಮ್ಮ ಹೋಟೆಲ್ ನೇಮ್ ಅದ, ಅದು ಒಯ್ಯಾಕ ಬರಂಗಿಲ್ಲ, ಇಲ್ಲೇ ಬಿಟ್ಟು ಹೋಗುತ್ತೆ. ಹಂಗ ಹೆಂಡ್ರು ಮಕ್ಕಳಂದ್ರೆ ಇವು ಪ್ಲೇಟು ಚಮಚೆ ನೀವು ಹೋಗೋ ಕಾಲಕ್ಕೆ ಇವ್ರ ಸಂಗತ ಹೋಯ್ತೀವಿ ಅಂದ್ರೆ ನಿಮ್ ಪ್ಲೇಟ್ ಚಮಚ ಬರ್ತಾವನ ಅವ್ರು. ಅವಂತ ನಿಮ್ಮಟ್ಟಿಗೆ ನೀವು ಹೋಗ, ನಾವು ಬರೋ ಕಾಲಕ್ಕೆ ನಾವು ಬರ್ತೀವಿ ಅಂತಾರ ಅವ್ರು. ಅದಕ್ಕೆ ಸಂಸಾರದಲ್ಲಿ ಯಾವ ಪದಾರ್ಥವನ್ನು ಅನುಭವ ಮಾಡ್ಲಿಕ್ಕೆ ಜೀವಾತ್ಮ ಬಂದಿರ್ತಾನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಏನು ವಸ್ತುಗಳದವ ಯಾವಗಳ ಮೇಲೆ ನನ್ನದಂತಕ್ಕಂತ ನಾವು ಭಾವನೆ ಮಾಡಿಕೊಂಡಿರ್ತೀವಿ, ಆ ವಸ್ತುಗಳನ್ನ ಯಾರಿಗೂ ಎಲ್ಲಿಗೂ ಒಯ್ಲಿಕ್ಕೆ ಬರಂಗಿಲ್ಲ. ಒಯ್ಯಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಕೆಡಿಸೋಬೇಕಂತ ವಿಚಾರ ಮಾಡಿದ್ರೆ ಕೆಡಸಾಕು ನಿಮಗೆ ಅಧಿಕಾರ ಇಲ್ಲ ಅಂತ. ಅದಕ್ಕೆ ಪರಮಾತ್ಮ ಏನ್ ಅಧಿಕಾರ ಕೊಟ್ಟಾನ ಪ್ರಪಂಚದಲ್ಲಿರ್ತಕ್ಕಂಥ ಜೀವಿಗಳನ್ನು? ಏನಾದ್ರೂ ನಿರ್ಮಾಣ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಾನ? ವಿನಾಶ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟೇ ಇಲ್ಲ. ಅದಕ್ಕೆ ವಿನಾಶ ಮಾಡುವಂತ ಅಧಿಕಾರವನ್ನು ಪರಮಾತ್ಮ ತಾನೇ ಇಟ್ಟುಕೊಂಡಾನೆ. ಯಾರಿಗೆ ವಿನಾಶ ಮಾಡ್ಲಿಕ್ಕೆ ಅಧಿಕಾರ ಅದ ಅಂದ್ರೆ ಯಾರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಅಧಿಕಾರ ಅದ ಅವರೇ ವಿನಾಶ ಮಾಡ್ಲಿಕ್ಕೆ ಅಧಿಕಾರಿಗಳು. ಯಾರಿಗೆ ಸೃಷ್ಟಿನೇ ಮಾಡಕ್ ಬರಂಗಿಲ್ಲ ಅವರು ವಿನಾಶ ಮಾಡ್ಲಿಕ್ಕೂ ಕೂಡ ಬರಂಗಿಲ್ಲ ಅಂತ. ನೀವೇ ಕಟ್ಟಿದ ಮನೆ, ನೀವೇ ದುಡಿದು ಸಂಪಾದನೆ ಮಾಡಿರೋ ಸಂಪತ್ತಿನ ಕಟ್ಟಿರ್ತಕ್ಕಂತ ಮನೆಯನ್ನ ನೀವು ಹೋಗೋ ಕಾಲಕ್ಕೆ ಅಕಸ್ಮಾತ್ ಇದಕ್ಕೆ ಉರಿ ಹೆಚ್ಚು ಹೋಕ್ಕಿನಿ, ಇದನ್ನು ಕೆಡಿ ಹೋಕ್ಕಿನ ಅಂದ್ರೆ ನಿಮ್ಮ ಮಕ್ಕಳು ಸುಮ್ಕೊಂಡಿರ್ತಾರನ ಅವರು. ಅವರಂತ ನಿನ್ ಮಟ್ಟಿಗೆ ನೀವು ಹೋಗಪ್ಪ, ನಾವೆಲ್ಲ ಇರ್ತೇವಲ್ಲ ಮುಂದಿರೋರು ಅಂತಾರ. ಕಟ್ಲಿಕ್ಕ ಯಾಕೆ ಕಟ್ಟಿಲ್ಲ ಅಂತ ನಿಮಗೆ ಕೇಳಲಿಕ್ಕಿಲ್ಲ. ಅವರೊಂದು ಕಟ್ಟಿದ ಮನೆಯನ್ನ ಕೆಡಲಿಕ್ಕೆ ನೀವು ತಯಾರಾದ್ರೆ ಅವಾಗ ನಿಮ್ಮನ್ನ ಎಲ್ಲರೂ ಕೇಳ್ತಾರೆ, ಅದಕ್ಕೆ ಕೆಡಲಿಕ್ಕೆ ಅಧಿಕಾರ ಇಲ್ಲ ಅಂತ. ಅಷ್ಟೇ ಅಲ್ಲ, ನಿಮಗೆ ಸಾಯಕ ನಿಮಗೆ ಅಧಿಕಾರ ಇಲ್ಲ. ನೀವು ಸಾಯಬೇಕಂದ್ರೆ ನಿಮಗೆ ಶುದ್ಧ ಅಧಿಕಾರ ಇಲ್ಲ. ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡು ಸಾಯಕ ಹೋದ್ರೆ ಅಕಸ್ಮಾತ್ ಆಗಿ ಸಿಕ್ಕರು ಅಂದ್ರೆ ಜೀವಂತ ಅವ್ರನ್ನ ಜೈಲಿಗೆ ಹಾಕ್ತಾರೆ. ನೀವು ಅನ್ಬೋದು, ಯಾಕ್ರಿ ನಮ್ ಪ್ರಾಣ ನಾವು ಕಳ್ಕೊಳ್ಳಕ್ ನಿಮ್ದೇ ಗಂಟು ಹೋಗ್ತದ ಅಂತ. ನಿನ್ನ ಪ್ರಾಣ ಖರೆ, ಪರಂತದ ಪರಮಾತ್ಮನಿಗೆ ಅನುಗ್ರಹಿಸಿದನಪ್ಪ ಅಂದ್ಬಿಡಕ್ ಅದರಿಂದ ಒಳ್ಳೆ ಕೆಲಸ ಮಾಡೋ ಹೊರತಾಗಿ ಅದು ತಗೊಳ್ಳೋ ಕಾಲಕ್ಕೆ ಪರಮಾತ್ಮ ತೆಗೆದುಕೊಳ್ತಾನೆ. ನೀನಾಗಿ ಅದನ್ನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕಾಗಿ ಜಗತ್ತನ್ನುವಂತಹದ್ದು ಇದು ಸುಂದರವಾಗಿರುವಂತಹದ್ದು, ಸತ್ಯವಾಗಿರುವಂತಹದ್ದು. ಅದಕ್ಕೆ ಹೇಳಿದ್ರೆ ರೇಣುಕಾಚಾರ್ಯರು, ಜೀವ ಸತ್ಯಂ ಜಗತ್ ಸತ್ಯಂ. ಈಶ್ವರನು ಸತ್ಯ ಅದನೆ, ಜಗತ್ತನು ಸತ್ಯದ, ಜೀವನು ಕೂಡ ಸತ್ಯದನೆ. ಆದರೆ ಜಗತ್ತನ್ನು ಸುಳ್ಳು ಮಾಡೋದು ಅರ್ಥಪ್ಪ ಅಂದ್ರೆ ಈ ಕಾಡುವಂತ ಪ್ರಪಂಚ ಸುಳ್ಳು ಅಂತ ಹೇಳುವಂತಹದ್ದಲ್ಲ, ಈ ಪ್ರಪಂಚದ ಮೇಲಿರುವಂತಹ ನನ್ನದಂತಕ್ಕಂಥ ಭಾವನಾ ನಾವು ತಕ್ಕೋಬೇಕು. ಪ್ರಪಂಚದಲ್ಲಿ ನಾವು ಇರ್ಲಿಕ್ಕೆ ಕೂಡ ಬರ್ತದ. ನಾನು ನನ್ನದಂತಕ್ಕಂಥ ಭಾವನೆ ಕಳ್ಕೊಂಡು ಇರಬೇಕು ಹೆಂಗ ಅಂತಂದ್ರೆ, ಅದು ನೀನು ನಿನ್ನಂತಕ್ಕಂಥ ಭಾವನದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಹೆಂಗ ನಂದು ನಂದು ಅನ್ಕೊಂತ ಇರ್ತೀವಿ, ಹಂಗ ನಿಂದು ನಿಂದು ಅನ್ಕೊಂತಿರಕ್ ಬರಂಗಿಲ್ಲೇನು. ಹಂಗ ಪ್ರಸಂಗ ಬಂದ್ರೆ ಹಾಕಿರಿ ನೀವು, ಇಲ್ಲಾಂದ್ರೆ ಸಹಜವಾಗಿ ಏನಾಗೋ ಪೈಕಿ ಅಲ್ಲ. ಒಂದು ಬಹಳ ಸುಂದರವಾದ ಕಥೆ ಬರ್ತದ. ಒಬ್ಬ ಬಹಳ ದೊಡ್ಡ ಶ್ರೀಮಂತ, ಬಹಳ ದೊಡ್ಡ ವ್ಯಾಪಾರಿ ಮನುಷ್ಯ, ಪರಂತು ಅವನ ಮನೆ ಮುಂದೆ ಯಾರಾದರೂ ಬೇಡಿಕೊಳ್ಳೋರು ಬಂದ್ರೆ ಅಂದ್ರೆ ಬೆಂಕಿ ಹಾಕಿದ್ದ ಅವ. ಯಾರಿಗೂ ಏನು ಕೊಡೋ ಪೈಕಿ ಅಲ್ಲ ಅವ. ಒಂದು ಸಾರೆ ಪರಮಾತ್ಮನೇ ಇವನಿಗೆ ಬುದ್ಧಿ ಗಳಿಸಬೇಕು, ಯಾಕಂದ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿಗೆ ನಾವೇ ಅಧಿಕಾರಿ ಇರಂಗಿಲ್ಲ. ಅದಕ್ಕೆ ನಾವು ಗಳಿಸಿರುವಂತಹ ಸಂಪತ್ತಿಗೆ ಧರ್ಮ, ರಾಜ, ಕಳ್ಳ, ಬೆಂಕಿ ಇವು ನಾಲ್ಕು ಅದಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾರೆ, ಇವು ದಾಯಾದಿಗಳು ಅಂತ. ಮೊದಲೇದು ಧರ್ಮ, ಅದು ಬಹಳ ಸೌಮ್ಯವಾಗಿರ್ತದೆ. ನೀವೆಷ್ಟು ಕೊಡ್ತೀರಿ ಕೊಡ್ರಿ, ಸ್ವಾಮಿಗಳು ದಿನ ಹೇಳ್ತಾರೆ ಲಾಸ್ಟ್ ಎಷ್ಟು ಅಂತ ಏನಿಲ್ಲ, ಪೂಜಾಕ್ ಬರೋರು ಬೇಕಾದಷ್ಟು ಕೊಡ್ರಿ. ಇದು ಧರ್ಮ, ಇದು ಧರ್ಮ, ಇದು ಅದು ಕಂಡೀಷನ್ ಮಾಡಂಗಿಲ್ಲ. ಅದು ಇಷ್ಟ ಕೊಡಬೇಕು ಅಷ್ಟೇ ಕೊಡಬೇಕಂತ ತಿಳ್ಕೊಂಡು ಕಂಡೀಷನ್ ಮಾಡಿದ್ರೆ ಧರ್ಮ ಅಂತ ಅನಿಸ್ಕೊಳ್ಳಂಗಿಲ್ಲ ಅದು. ಅದಕ್ಕೆ ಧರ್ಮ ಬಹಳಷ್ಟು ಸೌಮ್ಯವಾಗಿರ್ತದ. ಅಕಸ್ಮಾತ್ ಧರ್ಮಕ್ಕೆ ತಿರಸ್ಕಾರ ಮಾಡಿದ್ರೆ ಧರ್ಮವನ್ನು ವಾಪಸ್ ಕಳಿಸಿಕೊಟ್ರೆ ಜ್ಯೇಷ್ಠಾವಮಾನೇನ, ಈ ನಾಲ್ಕು ಮಂದಿ ದಾಯಾದಿಗಳಲ್ಲಿ ಧರ್ಮ ಎಲ್ಲಕ್ಕೂ ದೊಡ್ಡದು. ಆ ಜ್ಯೇಷ್ಠರಾಗಿರ್ತಕ್ಕಂಥ ಧರ್ಮಕ್ಕೆ ನೀವು ತಿರಸ್ಕಾರ ಮಾಡಿದ್ರೆ ಇತರೇ ಕುಪ್ಪೆಯಂತೆ ಉಳಿದ ಮೂರು ಮಂದಿ ಸಿಟ್ಟಿಗೆಳ್ತಾರಂತ. ನೀವು ಧರ್ಮಕ್ಕೆ ಕೊಡ್ಲಾರ್ದಂಗ ಇರ್ಬೋದು, ಪರಂತು ಸರ್ಕಾರಕ್ಕೆ ಕೊಡ್ಲಾರ್ದಂಗ ಇರಾಕ್ ಬರ್ತದನ? ಬರ್ತದ, ನಿಮ್ಗೆ ಅದನ್ನು ಕಲ್ತೀರಿ. ಸರ್ಕಾರಕ್ಕೆ ಕೊಡ್ಲಾರ್ದಂಗನು ಕೂಡ ಇರ್ತೀರಿ. ಸರ್ಕಾರ ಕೊಡೋಟ್ ಕೊಡೋದು ಲೆಕ್ಕ ತೋರಿಸಲಾರ್ದಂಗ ಇರೋದು, ಅದನ್ನು ಕಲ್ತಿರ್ತೀರಿ. ಅಂದ ಬಳಿಕ ಧರ್ಮಕ್ಕೆ ಕೊಡ್ಲಾರ್ದಂಗು ಇರಾಕ್ ಕಲ್ತಿರಿ. ಆಮೇಲೆ ಸರ್ಕಾರಕ್ಕೂ ಕೂಡ ಕೊಡ್ಲಾರ್ದಂಗ ಉಳ್ಕೊಂಡ್ರಿ ಅಂತ ತಿಳ್ಕೊರಿ. ಆಮೇಲೆ ಮೂರನೇದವ ಬರ್ತಾನೆ, ಯಾರು? ಕಳ್ಳ. ಅವನಿಗೆ ಹೆಂಗ್ ಗುರುತಾಗ್ತದೋ ಏನೋ ಬಹಳ ಆಶ್ಚರ್ಯ. ನಿಮ್ ಮನ್ಯಾಗಿನ ವಸ್ತು ಜಲ್ದಿ ನಿಮಗೆ ಸಿಗಂಗಿಲ್ಲ, ಪರಂತ ಬರೋ ಒಂದು ಅರ್ಧ ತಾಸು 15 ನಿಮಿಷ ಒಳಗ್ ಬಂದು ಎಲ್ಲಿಟ್ಟಿರ್ತಾರೋ ಎಲ್ಲಿಲ್ಲೋ ಅದನ್ನ ಬರೋಬ್ಬರಿ ಹೊಡೆದ್ ತಗೊಂಡ್ ಹೋಗ್ಬಿಡ್ತಾನಪ್ಪ ಅಂದ ಬಳಿಕ ಅದಕ್ಕೆ ಬಸವಣ್ಣವ್ರಂದ್ರೆ ಅವರು ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅವ ಸಂಗಮನಾಥನಲ್ಲದೆ ಬೇರೆ ಯಾರು ಅಲ್ಲ ಅನ್ನುವಂತ ಮಾತ. ಅದಕ್ಕೆ ದೇವರೇ ಒಮ್ಮೆ ಕಳ್ಳಾಗಿ ಬರ್ತಾನ ಅಂತ ಅವನಿಗೆ ಗುರುತಿರ್ತದೆ. ಓದಕ್ಕೆ ನೀವು ಎಲ್ಲಿಟ್ಟಿರೋದು ಅವನಿಗೆ ಗುರುತಾಗ್ತದೆ. ನೀವು ಬಹಳ ಪಕ್ಕಾ ಇರ್ತೀರಿ, ಕಳ್ಳನಿಗೂ ಸಿಗಲಾರ್ದಂಗ ಇಡುವಂತವ್ರು ನೀವು ಇದ್ರೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಒಮ್ಮೆಲೆ ಎಲ್ಲಾನ ಬೆಂಕಿ ತಲೆನ ಸುಟ್ಟು ಹೋಗ್ಬಿಡ್ತದೆ. ಅದಕ್ಕಾಗಿ ಧರ್ಮಕ್ಕೆ ಎಂದೆಂದೂ ಅಪಮಾನ ಮಾಡಬಾರದು ಅಂತ. ಧರ್ಮದ ಜೋಳಿಗೆ ಅಕಸ್ಮಾತ್ ನಿಮ್ ಮನೆ ಮುಂದೆ ಬಂತು ಅಂದ್ರೆ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ ಕೇಳುವಂತವ್ರು ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರಪ್ಪ ಅಂದ್ರೆ ಅದರಲ್ಲಿ ಎಷ್ಟೆಲ್ಲ ಎಷ್ಟು ಸ್ವಲ್ಪ ಅದನ್ನ ಕೊಡ್ಲಿಕ್ಕಿರಬೇಕು, ಅದನ್ನ ಅಪಮಾನ ತಿರಸ್ಕಾರ ಮಾಡಬಾರದು ಅಂತ. ಆದ್ರೆ ಅವ ಏನು ಶ್ರೀಮಂತ ಮನುಷ್ಯ ಇದ್ದ, ಅವ ಧರ್ಮ ಅಂದ್ರೆ ಸೇರ್ತಿದ್ದಲ್ಲ, ಅದಕ್ಕೆ ತಿರಸ್ಕಾರ ಮಾಡಿ ಬಂದವ್ರನ್ನೆಲ್ಲ ಬೈದು ಬಡದು ಹೊರ ಕಳಿಸ್ಕೊಡ್ತಾ ಇದ್ದ. ಪರಮಾತ್ಮ ವಿಚಾರ ಮಾಡಿದ, ಇವನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು? ಅವಾಗ ಒಂದ್ಸಾರೆ ದೇವರೇ ಭಿಕ್ಷುಕನಾಗಿ ಬಂದಂತ. ಎಲ್ಲಾರನ್ನು ಬಡದು ಹೊರಗೆ ಹಾಕುವಂಗ ಇವ ಸಾವುಕಾರ ದೇವರನ್ನು ಕೂಡ ಬಡದು ಹೊರಗೆ ಹಾಕಿಬಿಟ್ಟ. ಮತ್ತೆ ವೇಷ ಬದಲಿ ಮಾಡಿಕೊಂಡು ಬಂದ್ರೆ ದೇವರು ಬಡಿಸ್ಕೋಬೇಕಾಗ್ತದೆ. ದೇವರು ತನ್ನ ನಿಜ ರೂಪದಲ್ಲಿ ಬಂದ್ರೆ ಅಂಜುಪೈಕಿ, ದೇವರ ರೂಪ ಬದಲಿ ಮಾಡಿಕೊಂಡು ಬಂದ ಅಂದ್ರೆ ಪೆಟ್ಟು ತಿಂತಾನೆ. ದೇವರು ಪೆಟ್ಟು ತಿಂದ, ಅವ ಅಂದ ಇವನಿಗೆ ನಾನು ಪೆಟ್ಟು ತಿನ್ನಿಸಲಾರ್ದ ಬಿಡಂಗಿಲ್ಲ ಅಂದ. ಅವ ಏನ್ ಮಾಡಿದ, ಈ ಸಾವುಕಾರ ದಿನಾಲು ಒಂದು ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದ. ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲಿ ಸ್ನಾನ ಮಾಡಿ ಸುಮ್ಮ ದೇವರ ಮೇಲೆ ಒಂದು ನೀರಾಕಿ ಬರ್ತಾ ಇದ್ದ. ಯಾವ ಸಮಯಕ್ಕೆ ಇವ ಸ್ನಾನಕ್ಕೆ ಆ ಕಡೆ ಹೋದ್ನು, ಅವಾಗ ದೇವರು ಅವನಂಗ ರೂಪ ಹಾಕೊಂಡು ಅವ್ರ ಮನೆಗೆ ಹೋದ. ಮನೆಗೆ ಹೋಗಿ ಏನ್ ಹೇಳ್ದ ಅಂದ್ರೆ ಹೆಂಡರಿಗೆ ಮಕ್ಕಳಿಗೆಲ್ಲ, ಅವನ ಹೆಂಡರಿಗೆ ಮಕ್ಕಳಿಗೆಲ್ಲ ಏನ್ ಹೇಳ್ತಾನೆ, ಈ ಊರಾಗ ಒಬ್ಬ ಬಹುರೂಪಿ ಬಂದಾನೆ, ಅವ ಯಾರ ಮನೆಗೆ ಹೋಗ್ತಾನ ಅವರಂಗ ರೂಪ ಧಾರಣ ಮಾಡಿಕೊಂಡು ಹೋಗ್ತಾನೆ. ಅದಕ್ಕೆ ಅಕಸ್ಮಾತ್ ಆಗಿ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನೀವೆಲ್ಲ ಬಹಳ ಹುಷಾರಿ, ನನ್ನಂಗ ಬರ್ತಿರ್ತಾರ, ಅವ್ರ ಒಳಗೆ ಬಿಟ್ಟುಗಿಟ್ಟಿರಿ ಅಂತ ಹೇಳಿಬಿಟ್ಟ. ನೀವು ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟು ನಕಲಿ ಮಾಲಕ್ ಹೋಗಿ ಅಸಲಿ ಮಾಲಕ್ ಆಗ್ಯಾನ. ಖರೆ ಅಸಲಿ ಮಾಲಕ್ ಅವನೇ, ಅವ್ ಒಳಗೆ ಹೋಗಿ ಕೂತ್ಕೊಂಡು ಮಾಲಕ್ ಆಗಿ. ನೀವು ಯಥಾ ಪ್ರಕಾರ ಸ್ನಾನ ಮಾಡಿ ಬರೋಂಗ್ ಬಂದ, ಒಳಗೆ ಬರಕ್ ಹತ್ಕೊಳ್ಳಿದ್ದೆ ಭಾಗದಲ್ಲಿ ನಿಂತ್ಕೊಂಡಿದ್ರಲ್ಲ ಅವ್ರು ಜವಾನರು ಸಿಪಾಯಿಗಳು, ಏಯ್ ನಡಿ ಹೊರಗಂದ್ರು. ಇವನಿಗೆ ಎದಿ ಗುಂಡ್ ಹೊಡೆದಂಗಾಯ್ತು. ನಾನು ಇಟ್ಕೊಂಡು ಸೇವಕರು ನನಗೆ ಹೋಗಂತಾರ, ನಿಮ್ಮ ತಲೆಗಿರಿ ಕೆಟ್ಟದನಂದವ. ಅವನು ನಮ್ ತಲೆ ಕೆಟ್ಟಿಲ್ಲ, ನಿಂದ ಕೆಟ್ಟದ ನಡೀತೇನೇನು ಮತ್ತೆ ಪೊಲೀಸ್ ಸ್ಟೇಷನ್ ಕೊಡೋಣ ಅಂದ. ಅವ ಸಹಜವಾಗಿ ಹೋಗೋದಿದ್ದಾಗ ಅವನ ಆಳುಗಳು ಅವನು ಹೊಡೆದು ಬಡದು ಹೊರಗೆ ಹಾಕಿಬಿಟ್ರು. ಬಡಿಸ್ಕೊಂಡು ಬಡಿಸ್ಕೊಂಡು ಹೊರಗೆ ಹೋದ ಅವ, ಇವತ್ತು ಹಿಂಗ ಯಾಕಾಯ್ತು? ನನ್ನ ಮನೆಗೆ ನಾವು ಹೋದ್ರೆ ನಾನು ಇಟ್ಕೊಂಡು ಸೇವಕರು ನನಗೆ ಒಳಗೆ ಬಿಟ್ಟಿಲ್ಲ, ನನಗೆ ಹೊಡೆಯೋದು ಬಡಿಯೋದು ನೋಡ್ಲಿಕ್ಕೆ ನನ್ನ ಹೆಂಡ್ರು ಮಕ್ಕಳು ಬಂದು ನೋಡಿದ್ರು, ಅವರು ಹೊಡೆದು ಹೊರಗೆ ಹಾಕಿಬಿಟ್ರಲ್ಲ, ಇನ್ನು ಯಾರನ್ನ ನಂಬಬೇಕು ನಾನು ಅಂದವ. ಅವಾಗ ಅವ ಏನ್ ಮಾಡಿದ, ಆ ಊರೊಳಗಿನ ನ್ಯಾಯಾಧೀಶರ ಕಡೆಗೆ ಹೋದವ. ಹೋಗಿ ಏನ್ ಹೇಳ್ದ ಅಂದ್ರೆ, ನನ್ನ ಮನೆಗೆ ಯಾವನೊಬ್ಬ ಬಂದು ಕುಂತಾನೆ ನನ್ನಂಗ ಬಹುರೂಪಿ ಅದನ್ನು ಕಾಣ್ತಾವ, ಅದಕ್ಕೆ ನನ್ನ ಹೊರಗೆ ಹಾಕಿ ಒಳಗೆ ಕೂತ್ಕೊಂಡು ಹೇಗಾದ್ರೂ ಮಾಡಿ ಇದಕ್ಕೆ ನ್ಯಾಯ ಒದಗಿಸ್ರಿ ಅಂತ ತಿಳ್ಕೊಂಡು ಹೋಗಿ ಹೇಳಿದವ. ಅವಾಗ ನ್ಯಾಯಾಧೀಶ ಏನ್ ಮಾಡಿದ್ರಪ್ಪ ಅಂದ್ರೆ, ಯಾರು ಅವನ ಕರೆಸ್ ಅಂತ. ಅವನು ಕರೆಸಿದ್ರೆ ಬಂದ, ಅವನು ನೋಡಿದ್ರೆ ಇಬ್ರು ಒಂದೇ ರೂಪದ, ಯಾರೋ ನಕ್ಲಿನೋ ಯಾರಸ್ಯನೋ ತಿಳಿಯೋದು ನ್ಯಾಯಾಧೀಶನ ಕಷ್ಟ ಆಗಿಬಿಡುತ್ತೆ. ಅವಾಂದ್ರೆ ನೀ ಇಬ್ರು ಅವಳು ಜವಳಿ ಏನು ಹೊಂದ, ನಾವು ಅವಳಿರಿ ಜವಳಿ ನಾನೊಬ್ಬನೇ ಅಂತ ಹೇಳ್ತಾನವ. ಇವನು ಹೇಳ್ತಾನ ನಾ ಮಾಲಕ್ ಅಂತ, ನಾವ ಅಂತ ನಾ ಮಾಲಕ್. ನ್ಯಾಯಾಧೀಶರು ಇದನ್ನ ಹೆಂಗ್ ನಿರ್ಣಯ ಮಾಡೋದು, ಈ ಮನಿ ಮಾಲಕ್ ನಿಜವಾಗಿ ಯಾರ ಅಂತ ಹೇಳ್ಕೊಂಡು ಹೆಂಗ್ ಗುರುತಿಡಿಯೋದು? ಅವಾಗ ಅವ ಏನ್ ಪರಮಾತ್ಮ ಮಾಲಕನ ರೂಪದಲ್ಲಿದ್ದ, ಅವ ಒಂದ್ ಮಾತು ಹೇಳ್ತಾನೆ, ನೋಡ್ರಿ ಮನಿ ಮಾಲಕಗ ಮನೆಯಾಗಿನ ಸಾಮಾನು ಎಲ್ಲ ಗುರುತಿರ್ತಾವ. ಯಾರು ಮನಿ ಮಾಲಕಲ್ಲ ಅವನಿಗೆ ಮನಿ ಸಾಮಾನು ಗುರುತಿರಂಗಿಲ್ಲ. ಅದಕ್ಕ ನನ್ನ ಮನಿ ಅಂತ ನಾ ಹೇಳ್ತೇನೆ, ಅವನ ಮನೆ ಅಂತ ಅವ ಹೇಳ್ತಾನಲ್ಲ, ಅವನ ಕಡೆಯಿಂದ ಎಲ್ಲಾ ಕಾಗದಲ್ಲಿ ಬರಿಸ್ಕೊರಿ. ಮನ್ಯಾಗ ಎಷ್ಟು ಖೋಲಿ ಅದಾವ, ಎಷ್ಟು ಕಿಡಿಕಿ ಅದಾವ, ಎಷ್ಟು ಬಾಗಿಲು ಅದಾವ, ಯಾವ ಕಪಾಟ್ನಾಗ ಏನದ, ಇದೆಲ್ಲ ಬರೆದು ಕೊಡನ್ರಿ. ಆ ಪ್ರಕಾರ ನಾನು ಬರೆದು ಕೊಡ್ತೀನಿ, ಅದನ್ನ ಹೋಗಿ ನೀವು ಪರೀಕ್ಷೆ ಮಾಡ್ರಿ, ಯಾರದು ಸತ್ಯಕ್ಕದ ಅವರಿಗೆ ಮನಿ ವಾಪಸ್ರಿ. ನ್ಯಾಯಾಧೀಶರು ಬರೋಬರಿ ಅದು ಇದು ಅವನು ಹೇಳ ನೀನು ಬರೀಯಪ್ಪ ಅಂದ್ರ. ಅವ ಎಷ್ಟು ಕೋಲಿ ಎಲ್ಲಿ ನೆನಪು ನೀವು ಪಾಪ, ಅದ ಕಡೆ ಎಲ್ಲಿ ಅಕ್ಕ ಹಾಕಿರ್ತಾನವ, ಕಿಡಿಕೆ ಎಷ್ಟು ಕೋಲಿ ಎಷ್ಟು ನಿಮಗೆ ನಿಮಗೆ ಹೇಳಕ್ ಬರಂಗ ಇಲ್ಲ, ಕುಂತಲ್ಲೆ ನಿಮ್ ಮನೆಯಲ್ಲಿ ಹಾಕಿ ನಿಮ್ಗೆ ಹೇಳಕ್ ಬರಂಗ. ಅವ ಅಂತೂ ದೇವರಿದ್ದ ಯಥಾ ಪ್ರಕಾರ ಎಲ್ಲಾನು ಹೇಳದ, ಎಷ್ಟು ಕಿಡಿಕೆ ಅದಾವ, ಎಷ್ಟು ಬಾಗಿಲು ಅದಾವ, ಎಷ್ಟು ಕಪಾಟ್ ಅದಾವ, ಯಾವ ಕಪಾಟಿನ ಖಾನೆದಾಗ ಏನದ, ಎಲ್ಲಾನು ಡಿಟೇಲ್ ಆಗಿ ಬರೆದು ಕೊಟ್ಟ. ಇವ ಅರ್ಧ ಮರ್ದ ಬರದ, ಅರ್ಧ ಮರ್ದ ಇಲ್ಲ. ಅದನ್ನ ನೋಡಿ ನ್ಯಾಯಾಧೀಶ ಇಬ್ಬರನ್ನ ಕರ್ಕೊಂಡು ಮನೆಗೆ ಹೋದ್ರು. ಮನೆಗೆ ಹೋಗಿ ನೋಡಿದ್ರೆ ಪರಮಾತ್ಮ ಬರೆದು ಕೊಟ್ಟ ಲಿಸ್ಟ್ ಪ್ರಕಾರವಾಗಿ ಎಲ್ಲಾ ಸಾಮಾನುಗಳಿದ್ದು. ಅವಾಗ ಹೇಳಿದ್ರೆ ಏ ನೀ ನಕಲಿ ಅದೀನಿ ನಡಿ ಅಂತ ತಿಳ್ಕೊಂಡು ಅವ್ರು ಹೊರಗೆ ಹಾಕಿದ್ರು, ಇವನಿಗೆ ಮನೆ ಒಪ್ಪಿಸ್ಬಿಟ್ರು. ಅವ ಅಂದ ನನಗೆ ಇನ್ನೆಲ್ಲಿ ನ್ಯಾಯ ಸಿಗೋದು, ನನ್ನ ಆಳುಗಳು, ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಊರವರು ಯಾರು ನನ್ನ ಗುರ್ತಿಡಿಯಂಗಿಲ್ಲ. ಕೊನೆಗೆ ನ್ಯಾಯಾಧೀಶರ ಕಡೆಗೆ ಹೋದ್ರೆ ನ್ಯಾಯಾಧೀಶರು ಅವ್ರ ಕಡೆ ಆಗ್ಬಿಟ್ರು. ಇದು ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಅವನಿಗಿಷ್ಟು ವೈರಾಗ್ಯ ಬಂತು ಪ್ರಪಂಚದ ಬಗ್ಗೆ. ಛೇ ಛೇ ಅಂದ, ಯಾರು ನನ್ನವ್ರು ಯಾರು ಅದಾರ ಅಂತ ಅವ ಸುಮ್ನೆ ಹಂಗ ಟೆಂಪ್ರವರಿ ನನ್ನವ್ರು ನನ್ನವ್ರು ಅಂತಿದ್ರು. ಈಗ ನೋಡಿ ಯಾರು ನನ್ನವ್ರು ಅನ್ನವ್ರ ಸಲ ನಾ ಎಷ್ಟು ಮಾಡಿದೆ, ಒಬ್ರು ನನ್ಗೆ ಗುರ್ತಿಡಿತಾ ಇಲ್ಲ, ಎಲ್ಲ ನನಗೆ ಚೀತು ಮಾಡಿ ಹೊರಗೆ ಹಾಕಿಲ್ಲ ಅಂತ ತಿಳ್ಕೊಂಡು ಅವನಿಗಿಷ್ಟು ವೈರಾಗ್ಯ ಬಂದು ಇನ್ನಿ ಪ್ರಪಂಚದಲ್ಲಿ ಯಾರ ಜೊತೆಗೆ ಸಂಬಂಧನೆ ಮಾಡಬಾರಪ್ಪ ಅಂತ ತಿಳ್ಕೊಂಡು ಅವಾಗ ಅವನ ಭಕ್ತಿ ಎಲ್ಲಿ ಆಯ್ತಪ್ಪ ಅಂದ್ರೆ ಆ ನದಿ ದಂಡೆಗಿರ್ತಕ್ಕಂಥ ಲಿಂಗದ ಮೇಲೆ ಭಕ್ತಿ ಆಯ್ತು. ಅವನಿಗೆ ನನಗಿನ್ ಯಾರು ಇಲ್ಲ, ಎಲ್ಲ ಯಾರು ಇಲ್ದವ್ರಿಗೆ ನೀನೇ ಗತಿ ಅಂತ ತಿಳ್ಕೊಂಡು ಹೋಗಿ ಸ್ನಾನ ಮಾಡೋದು, ಲಿಂಗಕ್ಕೆ ಅಭಿಷೇಕ ಮಾಡೋದು, ಸ್ನಾನ ಮಾಡೋದು, ಲಿಂಗ ಅಭಿಷೇಕ ಮಾಡೋದು, ಆ ಅಭಿಷೇಕ ನೀರನ್ನ ತೀರ್ಥನ ಅದೇ, ಪ್ರಸಾದನ ಅದೇ, ಅದು ರೊಕ್ಕ ಮತ್ತೆ ಏನು ಬೇರೆ ಇಲ್ಲ. ಇಷ್ಟು ವೈರಾಗ್ಯ ಬಂತು ಅವನಿಗೆ. ಹಂಗ ಪ್ರಸಂಗ ಬಂದ್ರೆ ಎಲ್ಲರಿಗೂ ಬರ್ತದೆ, ಪ್ರಸಂಗ ಬರಲಾರ್ದು ಯಾರಿಗೂ ಬರೋದಲ್ಲ. ಅವಾಗ ಸುಮಾರು ಒಂದು ವಾರ ಎರಡು ವಾರ ಗತಿಸಿರ್ಬೇಕು. ಸಾವುಕಾರ ದಿನ ಬರೀ ನೀರು ಕುಡಿದ್ರೆ ದೇಹ ಹೆಂಗ್ ಉಳಿತದ? ಇದು ಅನ್ನಮಯ ದೇಹ, ಅದು ದಿನ ಅಲ್ಲ ಕೃಷಿ ಆಗ್ತಾ ಕೃಷಿ ಆಗ್ತಾ ಕೃಷಿ ಆಗ್ತಾ ಬಹಳಷ್ಟು ಕ್ಷೀಣ ಸ್ಥಿತಿಯಲ್ಲಿ ಬಂದ್ಬಿಡ್ತು. ಶರೀರ ಹೇಗಾಗ ಕ್ಷೀಣ ಆಗ್ತಾ ಇತ್ತು ಹಂಗ ಅವನ ವೈರಾಗ್ಯ ಅಧಿಕ ಪ್ರಬಲವಾಗ್ತಾ ಬಂತು. ಎಲ್ಲಾದ್ರ ಮ್ಯಾಗಿಂದ ಆಸೆ ತೆರೆದು ಬಿಟ್ಟವ. ಪರಮಾತ್ಮಂದ ಈಗ ಇವ ಮಾಲಕ ಆಗಕ್ಕ ಯೋಗ್ಯದಾನೆ. ಯಾಕೆ ಪರಮಾತ್ಮ ಎಡದಿಸ್ಕೊಂಡ್ರವ ಅಲ್ಲಿ ಹೋಗಿ. ಅವಾಗ ಪರಮಾತ್ಮ ಏನ್ ಮಾಡಿದ ಅಂದ್ರೆ, ಒಂದ್ ದಿವಸ ಇವ ನದಿ ಸ್ನಾನ ಮಾಡಿ ಲಿಂಗದಲ್ಲಿ ಕುತ್ಕೊಂಡಾಗ ವೇಷ ಬದಲಿ ಮಾಡಿಕೊಂಡು ಪರಮಾತ್ಮ ಬಂದು ಕೇಳಿದಂತೆ, ನೀವ್ ಯಾರಿ ಇಲ್ಲೇ ಕುಂತೀರಿ ಅಂತ ಕೇಳಿದ. ನಾ ಯಾರಂತ ಹೇಳಿ, ನನಗೆ ಯಾರು ಇಲ್ಲೇ ಇಲ್ಲ, ಇದ್ರೆ ಎಲ್ಲ ಒಂದು ಕಾಲಕ್ಕೆ, ಇವತ್ ಮಾತ್ರ ನನ್ನ ಬಗ್ಗೆ ಯಾರು ನನ್ನವ್ರು ಅಂತಕ್ಕಂಥವ್ರು ಯಾರು ಇಲ್ಲ, ಅದಕ್ಕೆಲ್ಲ ಬಿಟ್ಟುಕೊಟ್ಟು ನಾನು ಇಲ್ಲೇ ಕೂತ್ಕೊಂಡಿದ್ದೇನೆ. ಅವ ಅಂದ, ನೀವ್ಯಾಕೆ ಹಂಗ ಚಿಂತೆ ಮಾಡ್ತೀರಿ, ಮನಸ್ಸಿಗೇನು ಬೇಸರ ಮಾಡ್ಕೋಬೇಡ್ರಿ, ಅದಕ್ಕೆ ನಡ್ರಿ ನಿಮ್ ಮನೆಗೆ ಹೋಗೋಣ ನಡ್ರಿ, ನಿಮ್ ಮನೆಯನ್ನ ಕಳಿಸಿ ಬರ್ತೀನಿ. ಏ ಮನಿ ಹೆಸರು ತಗೋಬೇಡಮ್ಮ, ಅಲ್ಲಿ ಹೋದ್ರೆ ಮಾತು ಹೊಡಿಸ್ಕೊಂಡು ಬಡಿಸ್ಕೊಂಡು ಹೊಳೆ ಬರಬೇಕಾಗತ್ತೆ. ಅವ ಅಂದ, ಇಲ್ಲ ನಿನಗೆ ಯಾರು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ನಿಜವಾದ ಸ್ವರೂಪವನ್ನು ತೋರಿಸಿ ಹೇಳ್ತಾನೆ, ನಾನು ಮೊಟ್ಟ ಮೊದಲು ನಿನ್ನ ಮನೆಗೆ ಭಿಕ್ಷುಕನಾಗಿ ಬಂದಾಗ ನನ್ನ ಹೊಡೆದು ನೀನು ಹೊರಗೆ ಹಾಕಿದಲ್ಲ, ಅದಕ್ಕೆ ನೀನು ಮಾಲಕ ಅಂತ ತಿಳ್ಕೊಂಡಿದ್ದಲ್ಲ, ಅದಕ್ಕೆ ನಿನ್ ಎಷ್ಟು ಮಾಲಕ ತನ ಐತನ ತೋರಿಸು ಸಲುವಾಗ ನಾ ಇದೊಂದು ನಾಟಕ ಮಾಡಿದ್ದೆ, ಅದಕ್ಕೆ ನಾನೇ ಆ ರೀತಿಯಾಗಿ ಬಂದವ, ಅದಕ್ಕೆ ನೀ ಚಿಂತೆ ಮಾಡಬೇಡ, ನಾನೇ ನಿನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ ಪರಮಾತ್ಮ ಎಲ್ಲಾ ಬಿಟ್ಟು ಕುಂತೀನಿ ಮತ್ತಾಕ ಅಲ್ಲಿ ಹೋಗ್ಲಿ ಅಂದವ. ನಾ ಎಲ್ಲ ಅನುಭವ ಮಾಡಿಬಿಟ್ಟೀನಿ, ಈಗ ನಾ ಸಮೀಪಕ್ಕೆ ನಾನು ಹೋಲಿಕ್ ಬಲ್ಲೆ ಅಂಜಕ್ ಹತ್ಬಿಟ್ರು. ಪರಮಾತ್ಮ ಅಂದ ನೀ ಅಂಜಬೇಡ, ನಿನ್ನ ಮನಸ್ಸಿನಾಗ ನಂದಲ್ಲ ಅನ್ನೋ ಭಾವನೆ ಬಂದತಿಲ್ಲ, ಈಗ ಈ ಭಾವನೆ ಖಾಯಂ ಇಟ್ಕೋ ನೀನು, ಬರೋಂತಲ್ಲಿ ವ್ಯವಹಾರ ಮಾಡಿ ನೀನು. ಇದೆಲ್ಲ ಈಶ್ವರಂದಿದೆ, ಈಶಾವಾಸ್ಯಮಿದಂ ಸರ್ವಂ ಅಂತಕ್ಕಂಥ ಭಾವನಾ ಮನಸ್ಸನ್ನು ನಿಶ್ಚಿತವಾಗಿಟ್ಟುಕೋ, ಆದರೆ ವ್ಯವಹಾರ ಮಾತ್ರ ಯಥಾವತ್ತಾಗಿ ಮಾಡು. ನಿನಗೆ ಪ್ರಪಂಚ ಯಾವ ದುಃಖವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕೊಂಡು ಹೇಳಿದಾಗ ಅವಾಗ ಧೈರ್ಯವಾಗಿ ಬಂದ. ಮನೆಯಲ್ಲಿ ಬಂದ ಕೂಡಲೇ ಮತ್ತೆ ಪರಮಾತ್ಮನ ಮಾಯಾ ಜಾಲನ ಮುಗಿದೋಗಿತ್ತು. ಎಲ್ಲಾರು ಆಳುಗಳು ಒಳಗೆ ಕರ್ಕೊಂಡ್ರು, ಹೆಂಡ್ರು ಕರ್ಕೊಂಡ್ರು, ಮಕ್ಕಳು ಕರ್ಕೊಂಡ್ರು, ಪ್ರೀತಿಯಿಂದೆಲ್ಲ ಉಣಸಾಕ ಹತ್ತಿದ್ರು. ಅವ ಅಂದ ಇದೆಲ್ಲ ಟೆಂಪ್ರರಿ ಅದ ಅಂತ ತಿಳ್ಕೊಂಡು, ಒಳಗ್ ಗಟ್ಟಿಯಾಗಿ ತಿಳ್ಕೊಂಡು, ಅವ್ರ ಹೆಂಗ ಟೆಂಪ್ರರಿ ಇರ್ತಾರ ಹಂಗ ನಾವು ಟೆಂಪ್ರರಿ ಇರ್ಬೇಕಂತ ತಿಳ್ಕೊಂಡು ಮೇಲಿನ ಮೇಲೇನೆ ಎಲ್ಲ ವ್ಯವಹಾರ ಮಾಡ್ತಾ ಒಳಗೇನು ಭಾವನೆ ಮಾಡಿಕೊಂಡಪ್ಪ ಅಂದ್ರೆ ಇದು ನಂದಲ್ಲ, ಇದೆಲ್ಲ ಪರಮಾತ್ಮಂದೇ ಇದೆ ಅನ್ನುವಂತ ಗಟ್ಟಿಯಾದ ಭಾವನೆ ಮಾಡಿಕೊಂಡು ಅವ ಸಂಸಾರದಲ್ಲಿ ಇದ್ದನು ಕೂಡ ಇಲ್ಲದಂತೆ ತನ್ನ ಜೀವನವನ್ನು ಕಳೆದ ಅನ್ನುವಂತ ಕಥೆ ಬರುತ್ತೆ. ಹಾಗೆ ಇಲ್ಲಿ ರೇಣುಕರು ಸಂಸಾರ ಹೇಯ ಅಂತ ಏನ್ ಹೇಳ್ತಾರಲ್ಲ, ಸಂಸಾರ ತ್ಯಾಗ ಅಂದ್ರೆ ಈ ಜಗತ್ತು ಬಿಟ್ಟು ಹೋಗೋದಲ್ಲ, ಈ ಜಗತ್ತು ಈಶ್ವರಂದಿ ಅಂತಕ್ಕಂಥ ಭಾವನದೊಳಗ ಅದು ನಂದ್ ಅಂತಕ್ಕಂಥ ಭಾವನೆ ತ್ಯಾಗ ಮಾಡಿದ್ರೆ ಅದು ಸಂಸಾರ ಹೇಯ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.